ग्रीवं चिदानंद विग्रहं सदनुग्रहं दशग्रीवच्छदं शापान् मणिग्रीव विमोचनम् स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थ अनन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीतिसुविद्याबाधशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮೊದಲನೆಯ ಮಗುವನ್ನ ಕರೆದುಕೊಂಡು ಹೋಗು ಅಂತ ಕಂಸ ಹೇಳಿದ ಕೂಡಲೇ ವಸುದೇವ ಕರ್ಕೊಂಡು ಬಂದ. ಆದರೆ ಮನಸ್ಸಲ್ಲಿ ಇವನು ತಿರುಗಾ ಕರೆಸ್ತಾನೆ, ಆ ಕೂಸನ್ನ ಬರೀ ತಗೊಳ್ತಾನೆ ಅಂತ ತಲೆಯಲ್ಲಿತ್ತು. ಆದ್ದರಿಂದ ನಾಭ್ಯನಂದತ ತದ್ವಾಕ್ಯಂ ಅಸತಃ ಅಭಿಜಿತಾತ್ಮನಃ ಇಲ್ಲಿ ಹೇಳ್ತಾರೆ. ಯಾರಿಗೆ ಮನಸ್ಸಿನ ಮೇಲೆ ಹಿಡಿತವಿಲ್ಲ ಅಂಥ ವ್ಯಕ್ತಿಗಳು ಏನು ಮಾತಾಡಿದರೂ ಅದಕ್ಕೆ ಒಂದು ಬೆಲೆ ಇರಲ್ಲ. ಆವಾಗ ನಾರದರು ಬರ್ತಾ ಇದ್ದಾರೆ. ಬಂದು ಕಂಸನ ಹತ್ರ ಹೇಳ್ತಾ ಇದ್ದ, ಹೇ ಕಂಸ, ನಂದಾದಿಗಳೆಲ್ಲ ಅಷ್ಟೇ ಅಲ್ಲ, ನಂದಾದ್ಯಾಹ ಯೇ ವ್ರಜೇ ಗೋಪಾಹ ಯಾಶ್ಚ ಅಮೀಶಾಂಚ ಯೋಷಿತಃ ಕೃಷ್ಣಯೋ ವಸುದೇವಾದ್ಯಾಹ ದೇವಕ್ಯಾದ್ಯಾಹ ಯದು ಸ್ತ್ರಿಯಃ ಸರ್ವೇ ವೈ ದೇವತಾಪ್ರಾಯಃ ಉಭಯೋರಭಿ ಭಾರತ. ಹೇ ಕಂಸ, ಯಾರು ದೇವಕಿ, ವಸುದೇವ, ನಂದಗೋಪ, ಆದಮೇಲೆ ಯಶೋಧ, ಅವರನ್ನು ಅನುಸರಿಸುವವರು ಯಾರೆಲ್ಲರೂ ದೇವತೆಗಳೆಯ. ನಿನ್ನ ಜೊತೆಗಿರತಕ್ಕಂಥವರು ಮಾತ್ರ ವಿಶೇಷವಾಗಿ ಅಸುರರು ಅಂತ ಹೇಳಿದಾಗ ಯಾರು ಹೇಳಿದರು? ನಾರದರು. ಆದ ಕಾರಣ ಯಾಕೆ ಬಿಟ್ಟು ನೀನು ಆ ಮಗುವನ್ನು, ಹೌದಲ್ವಾ ಅಂತ ಮತ್ತು ಕರೆಸಿದ ವಸುದೇವನನ್ನು ಆ ಕೂಸನ್ನು ಕೊಂದೇ ಬಿಟ್ಟ. ಆರು ಜನ ಮಕ್ಕಳನ್ನು ಕೊಂದ. ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ರೀತಿಯಾಗಿರತಕ್ಕಂಥ ಮಕ್ಕಳನ್ನು ಕೊಲ್ಲುವಂಥ ಒಂದು ಪ್ರೇರಣೆ ನಾರದರು ಯಾಕೆ ಕೊಟ್ಟರು? ದೇವಕಾರ್ಯವಿತ್ತು. ದೇವಕಾರ್ಯ ಏನು? ದೇವಕಾರ್ಯ ಹೇಳ್ತಾರೆ, ಹಿಂದೆ ಆರು ಜನ ಋಷಿಪುತ್ರರು, ವಿಶೇಷವಾಗಿ ಒಬ್ಬ ಜ್ಞಾನಿಗಳನ್ನು ನೋಡಿ ಅಪಹಾಸ ಮಾಡಿದರು. ನೋಡಿ, ಎಲ್ಲ ಕಡೆ ಇದೇ ಬರ್ತಾ ಇದೆ, ದೊಡ್ಡವರಿಗೆ ಮಾಡುವ ಅಪಮಾನ ಎಷ್ಟು ಭೀಕರವಾಗಿರುತ್ತೆ ನಮಗೆ. ದೊಡ್ಡವರಲ್ಲಿ ನಾವು ಮಾಡುವಂಥ ಹೇಳನ, ಅವರು ಹೇಳನ ಮಾಡಿದ್ರವರನ್ನು ನೋಡಿ ಅವರು ಶಾಪ ಕೊಟ್ಟರು, ನೀವು ದೈತ್ಯರಾಗಿ ಹುಟ್ಟಿ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು. ಆರು ಜನ ಹುಟ್ಟಿದಾಗಲೂ ತಪಸ್ಸು ಬಿಡಲಿಲ್ಲ, ಅಲ್ಲೂ ಕೂಡ ವಿಶೇಷವಾಗಿ ಸಾವನ್ನು ಗೆಲ್ಲಬೇಕು ಅಂತ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡಿದರು. ಅವರಿಗೆ ಸಂತೃಪ್ತಿ ಆಗುವಂಥ ವರವನ್ನು ಕೊಟ್ಟು ಕಳಿಸಿದರು ಬ್ರಹ್ಮದೇವರು. ಬರುವಾಗ ಹಿರಣ್ಯಕಶಿಪು ಸಿಕ್ಕ. ಹಿರಣ್ಯಕಶಿಪು ಕೇಳುತ್ತಾನೆ ಅವರನ್ನು, ಅಲ್ಲ ನೀವೆಲ್ಲ ನನ್ನ ರಾಜ್ಯ ಇದು, ನನ್ನ ಆಳ್ವಿಕೆ ಇರುವಾಗ ನನ್ನನ್ನು ಕೇಳದೆ ಎಲ್ಲಿಗೆ ಹೋಗಿದ್ದೀರಾ? ಇಲ್ಲ, ತಪಸ್ಸಿಗೆ ಹೋಗಿದ್ದೇವೆ, ಸಾವಿಲ್ಲದಂತೆ ವರವನ್ನು ಪಡ್ಕೊಂಡು ಬಂದಿದ್ದೇವೆ. ಹೌದಾ? ಹಾಗಾದರೆ ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಲಿ ಅಂತ ನಾನು ಶಾಪ ಕೊಡ್ತೇನೆ ಅಂತ ಶಾಪ ಕೊಟ್ಟ. ಅಲ್ಲಿ ಯದ್ಯಪಿ ಬ್ರಹ್ಮದೇವರ ವರ ಸತ್ಯ ಮಾಡಬೇಕು, ಇವನ ಶಾಪವೇನು ಸತ್ಯ ಮಾಡಬೇಕಾದ ಅವಶ್ಯಕತೆ ಇಲ್ಲ. ದೈತ್ಯ ಅದರ ಒಳಗೆ ಜಯ ಇದ್ದಾನೆ, ಆದ್ದರಿಂದ ಆ ಜಯನ ಮಾತನ್ನು ಸತ್ಯ ಮಾಡಬೇಕಾಗಿದೆ. ಅದಕ್ಕೇನು ಮಾಡಿದರು? ಅವರನ್ನು ಬ್ರಹ್ಮದೇವರ ಒಂದು ವರದಂತೆ ಅವರನ್ನು ಹಾಗೆ ಇಟ್ಟು ನಂತರ ಅವರಿಂದ ಒಂದು ಕೆಲವು ಅಂಶವನ್ನು ತೆಗೆದು ದೇವಕೀ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸಿದರು. ದೇವಕೀ ದೇವಿಯ ಗರ್ಭದಲ್ಲಿ ಬಂದು ಆ ಕೂಸನ್ನು ಆ ಮಕ್ಕಳಿಗೆ ಯಾರು ತಂದೆ ಆಗಿದ್ದರಲ್ಲಿ, ಅಂದರೆ ಕಾಲನೇಮಿ ತಂದೆ ಆಗಿದ್ದ ಆರು ಜನಕ್ಕೆ. ಆ ಆರು ಜನನೇ ದೇವಕೀ ದೇವಿ ಗರ್ಭದಲ್ಲಿ ಬಂದರು. ಹಿರಣ್ಯಕಶಿಪುವಿನ ಶಾಪ ಏನು? ನಿಮ್ಮ ತಂದೆಯೇ ನಿಮ್ಮನ್ನು ಕೊಲ್ಲಬೇಕು ಅಂತ. ಅವರ ತಂದೆಯೇ ಬಂದಿದ್ದ ಇಲ್ಲಿ ಕಂಸರೂಪದಲ್ಲಿ ಕಾಲನೇಮಿಯೇ. ಆದ್ದರಿಂದ ಕಾಲನೇಮಿಯಿಂದ ಅವರನ್ನು ಕೊಲ್ಲಿಸಿದರೆ ಶಾಪವೂ ಪೂರ್ಣ ಆಗುತ್ತೆ, ಅವ್ರಿಗೆ ಸದ್ಗತಿಯೂ ಆಗುತ್ತೆ ಅಂಥೇಳಿ. ಇದು ದೇವಕಾರ್ಯ, ಇದನ್ನು ನೆನಪಿಟ್ಟುಕೊಂಡು ವಿಶೇಷವಾಗಿ ಅದು ಮಾಡಿಸಲಿಕ್ಕೆ ಬಂದವರೇ ನಮ್ಮ ನಾರದರು. ನೋಡಿದು ಮೇಲ್ನೋಟಕ್ಕೆ ಕೊಲ್ಲೋದು, ಆದರೆ ಆ ಶರೀರದಿಂದ ಬಿಡುಗಡೆ ಮಾಡುವುದು ಎಂಬ ಭಾವನೆ ನಮಗೆ ಬರಲ್ಲ. ಶರೀರದಿಂದ ಬಿಡುಗಡೆ ಮಾಡಿ ಅವರನ್ನು ಕಳಿಸಿಕೊಟ್ಟು, ಮೇಲ್ನೋಟಕ್ಕೆ ಭಯಂಕರ ಕಾರ್ಯ, ಅದಕ್ಕೆ ಪ್ರಚೋದನೆ ಮಾಡಿದಂತೆ ನಾರದರು ಕಾಣುತ್ತಾರೆ. ನಂತರ ವಿಶೇಷವಾಗಿ ಏಳನೆಯ ಗರ್ಭ ದೇವಕೀ ದೇವಿಯ ಗರ್ಭದಲ್ಲಿ ಆ ಏಳನೆಯ ಕೂಸು ಸ್ವಲ್ಪ ಕಾಲ ಇದ್ದು ನಂತರ ದುರ್ಗಾದೇವಿ ಆ ಕೂಸನ್ನು ಹೊರಕ್ಕೆ ಸೆಳೆದು ರೋಹಿಣಿ ಗರ್ಭದಲ್ಲಿ ಪ್ರವೇಶ ಮಾಡಿಸಿದರು. ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಬ್ಬರು ತಾಯಿಯಂದರು ತಪಸ್ಸು ಮಾಡಿದರು, ನಮಗೊಬ್ಬನೇ ಮಗ ಬರಬೇಕು, ಇಬ್ಬರ ತಾಯಿಯ ಹೊಟ್ಟೆಯಲ್ಲಿ ಬರಬೇಕು ಒಂದೇ ಜನ್ಮದಲ್ಲಿ. ಎಂಥ ವಿಚಿತ್ರ ಬಯಕೆಗಳೆಲ್ಲ ಸ್ವಾಮಿ ಪೂರ್ಣ ಮಾಡಿದ. ಅನ್ಯಥಾ ಕರ್ತುಂ ಸಮರ್ಥ, ಏನಾದರೂ ಸರಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಮಾಡಲಿಕ್ಕೂ ಬಿಡಲಿಕ್ಕೂ ಏನು ಬೇಕಾದರೂ ಮಾಡಲಿಕ್ಕೆ ಸಮರ್ಥ ಸ್ವಾಮಿ, ಮಾಡಿ ತೋರಿಸಿದ. ಆಯ್ತಲ್ಲಪ್ಪ, ಇಬ್ಬರ ತಾಯಿ ಅಂದರೆ ಹೊಟ್ಟೆಯಲ್ಲಿ ಒಂದು ಕೂಸು ಬರಬೇಕು, ಬಂದಿದೆ ನೋಡಿ. ಆ ಹುಡುಗನನ್ನೇ ಬಲ ರಾಮ ಸಂಕರ್ಷಣ ಅಂತ ಕರೆದು. ಇಲ್ಲಿ ದೇವಕೀ ದೇವಿಯ ಗರ್ಭ ಹೋಯಿತು ಅಂತ ಎಲ್ಲರೂ ಕೂಡ ವಿಶೇಷವಾಗಿ ದುಃಖ ಪಡ್ತಾ ಇದ್ದಾರೆ. ಕಂಸಾದಿಗಳೆಲ್ಲ ಅಯ್ಯೋ ಏಳನೇ ಗರ್ಭ ಹೋಯ್ತಲ್ಲ ಅಂದುಕೊಂಡು ಕೊಲ್ಲೋ ಕೆಲಸ ಕಡಿಮೆ ಆಯಿತು. ಎಂಟನೆಯವನಾಗಿ ನಮ್ಮ ಸ್ವಾಮಿಗೆ ಬರ್ತಾ ಇದ್ದಾನೆ. ವಿಶೇಷವಾಗಿ ಆನಕದುಂದುಭಿ ಅಂದರೆ ವಿಶೇಷವಾಗಿರತಕ್ಕಂಥ ವಸುದೇವನ ಮನಸ್ಸಿನಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾನೆ ಭಗವಂತ. ಇಲ್ಲಿ ಹೇಳುತ್ತಾ ಇದ್ದಾರೆ, ಭಗವಾನ್ ಅಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರ ಅವಿವೇಶ ಅಂಶ ಭಾಗೇನ ಮನಾನಕದೊಂದು ಭೇಹೆ. ಆ ವಸುದೇವನ ಮನಸ್ಸಿನಲ್ಲಿ ಪ್ರವೇಶ ಮಾಡಿದ, ಅದರ ಮೂಲಕ ವಿಶೇಷವಾಗಿ ದೇವಕೀ ದೇವಿಯ ಗರ್ಭವನ್ನು ಪ್ರವೇಶ ಮಾಡಿದ, ಸಾಕ್ಷಾತ್ತಾಗಿ ಪ್ರವೇಶ ಮಾಡಿದ. ನಂತರ ಅಲ್ಲಿ ತಾನು ನಿಂತ, ನಮ್ಮೆಲ್ಲರಂತೆ ತಂದೆಯಿಂದ ತಾಯಿ ಹತ್ತಿರ ಹೋಗುವಂಥ ಕ್ರಮದಲ್ಲಿ ದೇವರು ಹೋಗಲಿಲ್ಲ. ಉಂಡ ಅನ್ನ ಪರಿಣಾಮವಾಗಿ ಅದು ರೇತಸ್ಸಾಗಿ ತಂದೆಯಲ್ಲಿ, ಆ ರೇತಸ್ಸಿನಲ್ಲಿ ಜೀವ ಇದ್ದು, ಆ ರೇತಸ್ಸು ತಾಯಿ ಹೊಟ್ಟೆಗೆ ಹೋದಾಗ ಅಲ್ಲಿ ವಿಶೇಷವಾಗಿ ಶರೀರ ಬಂದು, ಈ ಥರ ದೇವರಿಗೆ ಇಲ್ಲ. ತಾನು ಸಾಕ್ಷಾತ್ತಾಗಿ ಪ್ರವೇಶ ಮಾಡಿದ ಹೊಟ್ಟೆಯಲ್ಲಿ, ಹೇಗೆ ನಾವೊಂದು ಮನೆಗೆ ಪ್ರವೇಶ ಮಾಡಿದಂತೆ. ನಂತರ ವಿಶೇಷವಾಗಿ ಭಗವಂತನ ಆ ಸನ್ನಿಧಾನದಿಂದ ಆಕೆಯಲ್ಲಿ ತುಂಬ ತೇಜಸ್ಸು ಬರ್ತಾ ಇದೆ. ಅದನ್ನು ನೋಡಿ ಕಂಸನೂ ಅಂದುಕೊಳ್ಳುತ್ತಾ ಇದ್ದಾನೆ, ಓಹೋ ನನ್ನ ಪ್ರಾಣ ತೆಗೆಯುವೋ ಇಲ್ಲಿ ಬರ್ತಾ ಇದ್ದಂಗಿದೆ, ಅದಕ್ಕೆ ಇಷ್ಟು ಇವಳ ಮುಖದಲ್ಲಿ ಕಾಂತಿ ಕಾಣ್ತಾ ಇದೆ ಅಂತ ಚೆನ್ನಾಗಿ ಅಂದುಕೊಳ್ತಾ ಇದ್ದ. ಇಷ್ಟರೊಳಗೇನೆ ಅಂದುಕೊಂಡಾವ, ಇವಳನ್ನ ಕೊಂದು ಬಿಟ್ಟರೆ ಚೆನ್ನಾಗಿರುತ್ತಲ್ಲ, ಮತ್ತು ಅದರಿಂದ ಸರ್ಕೊಂಡಂತೆ, ಬೇಡ ಬೇಡ ಯಾಕೆ ಇತಿ ಘೋರತಮಾತ ಭಾವಾದ ಸನ್ನಿವೃತ್ತ ಸ್ವಯಂ ಪ್ರಭು ಆಸ್ತೇ ಪ್ರತೀಕ್ಷನ್ ತಜ್ಜನ್ಮ ಹರೇಹೇ ವೈರಾನುಬಂಧಿವತ್ ಹರೇಹೇ ವೈರಾನುಬಂಧವಿತ್. ಆ ಶ್ರೀಹರಿಯ ಒಂದು ವೈರ ಅದನ್ನು ಚೆನ್ನಾಗಿ ತಿಳ್ಕೊಂಡವ, ಈ ಹೊರಗೆ ಬರಲಿ ಅವನು ಕೊಂದು ಬಿಡೋಣ ಅಂತ ಕಾದ. ನಂತರ ಇಲ್ಲಿ ಮತ್ತು ಬರ್ತಾ, ಆ ಹೊಟ್ಟೆಯಲ್ಲಿದ್ದಾನಲ್ಲ ಅವನು ಬರ್ತಾನಲ್ಲವ, ಅವನು ಹೇಗಿರ್ತಾನೆ, ಅವನನ್ನು ಹೇಗೆ ಕೊಲ್ತಾನೆ, ಇದೇ ಆಲೋಚನೆ ಈತನಿಗೆ. ಯಾವಾಗ ಯಾವಾಗ ತನ್ನನ್ನು ಕೊಲ್ಲುವವನನ್ನು ಕುರಿತು ಆಲೋಚನೆ, ಆಸೀನಃ ಸಂವಿಶನ್ ತಿಷ್ಠನ್ ಭುಂಜಾನಃ ಪರ್ಯಟನ್ ಪಿಬನ್. ಅಲ್ಲಿ ಪ್ರಹ್ಲಾದರಾಜರು ಇದೇ ರೀತಿಯಲ್ಲಿ ಕೂತರು ಹೇಳ್ತಾರೆ, ಆಸೀನಃ ಸಂವಿಶನ್ ತಿಷ್ಠನ್, ಮಲಗಿದ್ರು ಕೂತರು, ಎದ್ದು ನಿಂತಿದ್ರು, ಊಟ ಮಾಡ್ತಾ ಇದ್ರು, ತಿರುಗಾಡತಾ ಇದ್ರು, ಕುಡಿತಾ ಇದ್ರು. ಚಿಂತಯಾನೋ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ಸದಾಚ್ಯ ಕೃಷ್ಣನನ್ನೇ ಚಿಂತನೆ ಮಾಡ್ತಾ ಬರ್ತದಂತೆ, ಇವನು ಹೇಗಿರ್ತಾನೆ, ಇವನು ಹೇಗಿರ್ತಾನೆ, ಇವನು ಹೇಗಿರ್ತಾನೆ, ಇವನು ಕೊಲ್ತಾನಲ್ವ ನನ್ನನ್ನು ಅಂತ. ವ್ಯತ್ಯಾಸ ಇಷ್ಟೇ, ಕಂಸ ಭಯದಿಂದ ಚಿಂತನೆ ಮಾಡಿದ, ಪ್ರಹ್ಲಾದರಾದರು ಭಕ್ತಿಯಿಂದ ಚಿಂತನೆ ಮಾಡಿದರು. ಆದರೆ ಅದರಲ್ಲಿ ಹೇಳ್ತಾರೆ ಅವನನ್ನೇ ಚಿಂತನೆ ಮಾಡ್ತಾ ಬರಬೇಕು. ಆದರೆ ಇಲ್ಲಿ ಕಂಸನೊಳಗಿರತಕ್ಕಂಥ ಭೃಗು ಮಹರ್ಷಿಗಳು ಮನಸ್ಸಿಟ್ಟರು, ದೈತ್ಯ ಅವನು ಮತ್ತು ಅವನ ಗತಿಯನ್ನು ಪಡೆದ. ಅಷ್ಟರೊಳಗೆ ಬ್ರಹ್ಮ ಭವಶ್ಚ ಮೈ ತತ್ರೈತ್ಯ ಮುನಿಭಿರ್ನಾನದಾದಿಭಿ ದೇವೈಹಿ ಸಾನುಚರೈ ಸಾರ್ಧಂ ಗೀರ್ಭಿಹಿ ವಿಷ್ಣುಮಥಾಸ್ತುವತ್. ಅಷ್ಟರೊಳಗೆ ಬ್ರಹ್ಮ ರುದ್ರದೇವರು, ನಂತರ ನಾರದಾದಿ ಮಹರ್ಷಿಗಳು, ಎಲ್ಲರೂ ದೇವತೆಗಳು ಎಲ್ಲರೂ ಬಂದಿದ್ದಾರೆ, ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮರುದ್ರರು ಹೇಳ್ತಾ ಇದ್ದಾರೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ சத்யஸ்ய யோனிம் நிஹிதம் ச சத்யே சத்யஸ்ய சத்யம் உத சத்ர சத்ய நேத்திரம் சத்யாத்மகம் துவாம் சரணம் பிரபன்னாஹ. இன்ன ವಿಶೇಷವಾಗಿರ್ತಕ್ಕಂಥ ದೇವರ ಸ್ತೋತ್ರವನ್ನು ದೊಡ್ಡ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಹೇ ಸ್ವಾಮಿ, ಸತ್ಯವ್ರತಂ ವೃಂಕ್ತೆ ಇತಿ ವ್ರತಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸತ್ಯವಾದ ಜಗತ್ತನ್ನು ತಾನು ಸ್ವೀಕಾರ ಮಾಡ್ತಾನೆ ಅನುಗ್ರಹ ಮಾಡಲಿಕ್ಕೆ. ಸತ್ಯಪರಂ, ಸತ್ಯವಾದ ಜಗತ್ತಿಗೆ ಅವನು ವಿಲಕ್ಷಣನಾಗಿದ್ದಾನೆ. ತ್ರಿಸತ್ಯಂ, ಮೂರು ರೀತಿಯಾದ ತ್ರಿಕಾಲಗಳಲ್ಲೂ ಸತ್ಯ ಇವ. ಹಿಂದೆ ಇದ್ದಾನೆ, ಹಿಂದೂ ಇದ್ದಾನೆ, ಮುಂದೂ ಇದ್ದಾನೆ. ಮೂರು ಸತ್ಯವಾದ ಸ್ಥಾನಗಳು ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಹಾಗೆ ಸತ್ಯಸ್ಯ ಯೋನಿಂ, ತ್ರಿಸತ್ಯ ಅಂದಾಗ ಮೂರು ಅವಸ್ಥೆಗಳಲ್ಲೂ ಸತ್ಯ. ಜಾಗ್ರತ್ ಕಾಲ, ಸ್ವಪ್ನಾವಸ್ಥ ಮತ್ತು ಸುಷುಪ್ತ್ಯವಸ್ಥ. ಪುರುಷ ರೂಪತ್ರಯಗಳಿಂದ ಸತ್ಯನಾಗಿದ್ದಾನೆ. ಹಾಗೆ ಸತ್ಯವಾದ ಜಗತ್ತಿಗೆ ಯೋನಿ ಹುಟ್ಟುಕೊಟ್ಟವನಾಗಿದ್ದಾನೆ. ನಿಹಿತಂ ಚ ಸತ್ಯೇ, ಸತ್ಯವಾದ ಜಗತ್ತಿನಿಗೆ ಹುಟ್ಟುಕೊಟ್ಟಿದ್ದಾನೆ. ಹುಟ್ಟುಕೊಟ್ಟ ಜಗತ್ತಲ್ಲಿ ಪ್ರವೇಶ ಮಾಡಿದ್ದಾನೆ, ಅದರಲ್ಲಿ ವ್ಯಾಪ್ತನಾಗಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ತತ್ ಸೃಷ್ಟ್ವ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ. ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಅದರೊಳಗೆ ತಾನು ಪ್ರವೇಶ ಮಾಡಿದ. ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ. ಈ ಸತ್ಯವಾದ ಜಗತ್ತಿಗೆ ಸತ್ಯಂ ಅದಕ್ಕೆ ಎಕ್ಸಿಸ್ಟೆನ್ಸ್ ಕೊಡತಕ್ಕಂಥವ. ಇನ್ನು ಸತ್ಯ ನೇತ್ರಂ, ಸತ್ಯವಾದ ಜಗತ್ತಿಗೆ ನೇತಾರನಾಗಿದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಹೇ ಸ್ವಾಮಿ, ನೀನು ವಿಶೇಷವಾಗಿರ್ತಕ್ಕಂಥ ಸತ್ಯವಾದ ಸ್ವರೂಪ, ಸುಳ್ಳಾದವನಲ್ಲ. ಯಾರು ಹೇಳಿದ್ದು ಸುಳ್ಳು ದೇವರನ್ನ? ಹಾ, ಒಬ್ಬರ ಅಭಿಪ್ರಾಯ ಹೀಗಿದೆ. ಏನು? ಬ್ರಹ್ಮ ಅಂತ, ಶುದ್ಧ ಬ್ರಹ್ಮ ಅಂತ ಒಂದು. ಆ ಶುದ್ಧ ಬ್ರಹ್ಮನಿಗೆ ಅಜ್ಞಾನದ ಸ್ಪರ್ಶ ಆಗಿ, ಆ ಅಜ್ಞಾನದಿಂದಾಗಿ ಬ್ರಹ್ಮನಲ್ಲಿ ಭಾಗಗಳಾಯಿತು. ಅಜ್ಞಾನದಿಂದಾಗಿ ಬ್ರಹ್ಮನಲ್ಲಿ ಭಾಗ 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 ಆದರೆ ಆ ಭಾಗಗಳೇ ಜೀವ. ಇನ್ನ ಅಜ್ಞಾನ ಅಲ್ಲದೆ ಅವಿದ್ಯಾ ಅಂತಿದೆ. ಅವಿದ್ಯೆಯ ಸ್ಪರ್ಶ ಆದದ್ದಕ್ಕೆ ಅಲ್ಲಿ ಭಾಗಗಳಾದವು. ಆ ಭಾಗಗಳೇ ರಾಮಕೃಷ್ಣಾದಿ ರೂಪಗಳೆಲ್ಲ. ಆದ್ದರಿಂದ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂದರೆ, ಈ ಏನು ಅಜ್ಞಾನವೇ ಸುತ್ತು ಒಂದು ಕವರಾಗಿ ಬಂದಿರತಕ್ಕಂಥ ಭಾಗಗಳು, ಅವಿದ್ಯಾ ಅದರಿಂದಾಗಿ ಏರ್ಪಟ್ಟ ಭಾಗಗಳೇನಿವೆ, ಆ ಅವಿದ್ಯಾ ಅಜ್ಞಾನ ಹೋಗಿಬಿಟ್ರೆ ಒಳಗಿರೋದು ಬ್ರಹ್ಮನೇ, ಬ್ರಹ್ಮ ಬ್ರಹ್ಮ ಒಂದೇ ಆಗಿಬಿಡುತ್ತೆ. ಅದರಿಂದ ಈ ಕೃಷ್ಣ, ರಾಮ, ಈ ಎಲ್ಲ ಅವತಾರಗಳೇನಿವೆ ಇವೆಲ್ಲವೂ ಕೂಡ ಶುದ್ಧವಾದ ಬ್ರಹ್ಮ ಅಲ್ಲ, ಸತ್ಯ ಅಲ್ಲ. ಇದು ಹೋಗ್ಬಿಡುತ್ತೆ, ಒಳಗಿಂದ ಮಾತ್ರ ಉಳಿಯುತ್ತೆ ಅಂತ ಅವರ ಅಭಿಪ್ರಾಯ. ಅದನ್ನು ಅಲ್ಲೇ ಖಂಡನೆ ಮಾಡ್ತಾ ಇದ್ದಾರೆ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ನೀನು ಈ ರೂಪದಿಂದಲೇನೆ ಸತ್ಯ, ಸುಳ್ಳೆಂದೂ ಅಲ್ಲ. ಈ ರೀತಿಯಾಗಿ ಆ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಒಳ್ಳೆ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ. ಈ ಸಂಸಾರವಿದೆ, ಈ ಸಂಸಾರದಲ್ಲಿ ತುಂಬ ಕಷ್ಟದಿಂದ ಮೇಲಕ್ಕೆ ಬರ್ತಾರೆ, ತಿರುಗಾ ಕಳೆಗೆ ಬೀಳ್ತಾರಯ್ಯ ನಿನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ. ಹೌದಾ, ಮತ್ತೇನು ಮಾಡಬೇಕು? ಶೃಣ್ವನ್ ಗೃಣನ್ ಸಂಸ್ಮರಯಂ ಸಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತ ನಭವಾಯ ಕಲ್ಪ್ಯತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ದೇವರ ಕುರಿತು ಕೇಳತಾ, ದೇವರ ಕುರಿತು ಹೇಳತಾ, ನೆನೆಯುತ್ತಾ, ವಿಶೇಷವಾಗಿ ದೇವರ ಧ್ಯಾನ ಮಾಡುತ್ತಾ, ದೇವರ ನಾಮ ರೂಪ ಗುಣಗಳನ್ನು ಚಿಂತನೆ ಯಾರು ಮಾಡುತ್ತಾರೋ, ಅಷ್ಟೇ ಅಲ್ಲ, ತಾವು ಮಾಡುವ ಕೆಲಸಗಳು ಮಾಡುತ್ತಾ ಇರುವ ಕಾರಕ ಕೆಲಸಗಳಲ್ಲೇ ದೇವರ ಪಾದವನ್ನು ಯಾರು ಚಿಂತನೆ ಮಾಡುತ್ತಾ ಬರುತ್ತಾರೋ. ಕ್ರಿಯಾಸುಯತ್ವಚ್ಚರಣಾರವಿಂದಯೋಹೋ ಆವಿಷ್ಟ ಚಿತ್ತ ನಭವಾಯ ಕಲ್ಪತೆ. ತಾವು ಮಾಡತಕ್ಕಂತಹ ಸಕಲ ಕರ್ಮಗಳಲ್ಲಿ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಟ್ಟು ಯಾರು ಕರ್ಮಗಳನ್ನು ಮಾಡುತ್ತಾರೋ ಅವರು ಸಂಸಾರಕ್ಕೆ ಸಿಕ್ಕಾಕ್ಕೊಳ್ಳಲ್ಲ. ಇದು ಬ್ರಹ್ಮದೇವರ ರುದ್ರದೇವರ ಬಾಯಿಂದ ಬಂದಿರುವಂತಹ ಒಳ್ಳೆ ಮಾತುಗಳು. ಹೇಳ್ತಾ ಇದ್ದಾರೆ, ಅಯ್ಯ ವಿಶೇಷವಾಗಿ ಭೂಮಿ ಮಾಡಿದ ಭಾಗ್ಯ, ನಿನ್ನ ಪಾದಗಳು ಈ ಭೂಮಿಯ ಭಾರವನ್ನು ನಾಶ ಮಾಡಲಿಕ್ಕೆ ಬರ್ತಾ ಇವಪ್ಪ. ದಿಶ್ಚಾಂಕಿತಾಂ ತ್ವತ್ಪದಕೈಶ್ವ ಶೋಭನೈ ದ್ರಕ್ಷ್ಯಾಮಗಾಂಧ್ಯಾಂ ಚ ತವಾನುಕಂಪಿತಾಂ. ಇನ್ನು ಮುಂದೆ ನೋಡಲಿಕ್ಕಿದ್ದೇವೆ, ನಿನ್ನ ವಿಶೇಷವಾದ ಅನುಕಂಪದಿಂದ ನೀನು ನಿನ್ನ ಪಾದಗಳಿಂದ ಎಲ್ಲ ಕಡೆ ತಿರುಗಾಡೋದನ್ನು ನಾನು ನೋಡಲಿಕ್ಕಿದ್ದೇವೆ. ಭೂಮಿಯನ್ನು ಅನುಗ್ರಹ ಮಾಡಲಿಕ್ಕೆ, ಆಕಾಶವನ್ನು ಅನುಗ್ರಹ ಮಾಡಲಿಕ್ಕಿದ್ದೀಯ ನೀನು. ಆದ್ದರಿಂದ ಹೇ ಸ್ವಾಮಿ, ನೀನು ಬೇಗ ಬಂದು ಆ ದುಷ್ಟರ ಸಂಹಾರ ಮಾಡಬೇಕು ಅಂತ ಹೆಡತ. ಹೇ ದೇವಕಿ, ದಿಶ್ಚಾಂಬತೆ ಕುಕ್ಷಿ ಗತಃ ಪರಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನ ಮಾ ಭೂತ್ ಭಯಂ ಭೋಜ ಪೊತೇರ್ಮುಮೂರ್ಷೋ ಗುಪ್ತಾಯ ದೂನಾಂ ಭವಿತಾ ತವಾತ್ಮಜ. ನೋಡಮ್ಮ, ನಿನ್ನ ಪೂರ್ವಜನ್ಮದ ಪುಣ್ಯ ಭಾಗ್ಯದಿಂದ ಭಗವಂತನೇ ನಿನ್ನ ಹೊಟ್ಟೆಯಲ್ಲಿ ಬಂದಿದ್ದಾನೆ. ಆದ್ದರಿಂದ ನೀನು ಆ ಕಂಸನಿಂದ ಹೆದರಬೇಡ. ಎಲ್ಲ ಯಾದವರನ್ನ ರಕ್ಷಣೆ ಮಾಡತಕ್ಕಂಥವ ನಿನ್ನ ಮಗನಾಗ್ತಾನೆ ಅಂತ ಹೇಳಿ ಸ್ತೋತ್ರ ಮಾಡಿ ತಾವು ಎಲ್ಲರೂ ಹೊರಟು ಹೋಗ್ತಾ ಇದ್ದ. ಭಗವಂತ ಸಂಕಲ್ಪ ಮಾಡ್ತಾ ಇದ್ದ, ನಾನಿನ್ನು ಹೊರಗೆ ಬರಬೇಕು. ಆವಾಗ ಕಾಲವು ಶೋಭನವಾಗಿ ತಯಾರಾಯಿತು. ಒಳ್ಳೆ ಕಾಲ, ಸರ್ವ ಗುಣೋಪೇತ ಕಾಲ ಪರಮ ಶೋಭನ. ಕಾಲ, ಆ ಕಾಲದ ಅವಯವಗಳು ಎಲ್ಲವೂ ಸಂತೋಷವನ್ನು ಕೊಡುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಂತರ ವಿಶೇಷವಾಗಿ ಯಾವಾಗಾದರೆ ಭಗವಂತ ಪ್ರಾದುರ್ಭೂತನಾಗ್ತಾ ಇದ್ದಾನೆ, ಶಾಂತರ್ಕ್ಷ ಗ್ರಹ ತಾರಕ, ಎಲ್ಲ ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರಗಳು ಗ್ರಹಗಳು ಎಲ್ಲವೂ ಶಾಂತವಾಗಿವೆ. ನಂತರ ದಿಶ ಪ್ರಸೇದು ಗಗನಂ ನಿರ್ಮಲೋಡ್ ಗಣೋದಯಂ ಮಹಿಮಂಗಲ ಭೂಯಿಷ್ಠ ಉರಗ್ರಾಮ ವಜಾಕರಜಾಕರ. ದಿಕ್ಕುಗಳೆಲ್ಲ ಸಂತೋಷವಾಗಿದ್ವಂತೆ, ಪ್ರಸನ್ನವಾಗಿದ್ದವು. ಆಕಾಶ ನಿರ್ಮಲವಾಗಿರ್ತಕ್ಕಂಥ ನಕ್ಷತ್ರಗಳಿಂದ ಕೂಡಿಕೊಂಡಿತ್ತು. ಭೂಮಿ ಹೇಗಿತ್ತು ದೇವರು ಹುಟ್ಟೋ ಕಾಲಕ್ಕೆ? ಮಂಗಲ ಭೂಯಿಷ್ಟ ಪುರ ಗ್ರಾಮ ವ್ರಜಾಕರ, ಮಂಗಳಕರವಾದ ಒಳ್ಳೆ ಪುರಗಳು ಗ್ರಾಮಗಳು ಇವುಗಳಿಂದ ತುಂಬಿತ್ತು. ಅಲ್ಲ, ನೀವು ವರ್ಣನೆ ಮಾಡೋ ಕಾಲಕ್ಕೆ ನಿಮ್ಮ ಇಷ್ಟ ಮಾಡಿಕೊಳ್ಳ್ರಿ. ಈಗ ನೋಡಿ, ಈ ಮನೆಗಳು ಅಥವಾ ಈ ವಿಶೇಷವಾಗಿರ್ತಕ್ಕಂಥ ಪಟ್ಟಣ ಮನೆಗಳು ಎಲ್ಲ ಯಾವಾಗೂ ಒಂದೇ ಇರುತ್ತೆ. ಮಂಗಳಕರವಾದ ಮನೆಗಳು ಅಥವಾ ಭೀಕರವಾದ ಮನೆಗಳು ಅಂತಿರುತ್ತಾ? ಇಲ್ಲ, ಎಲ್ಲ ಮಂಗಳಕರವಾದ ವಾತಾವರಣ ಇರುತ್ತೆ. ಇವಾಗ ಯಾರೋ ಒಬ್ಬ ಮನೆಯಲ್ಲಿದ್ದ, ಅವನಿಗೇನೋ ಒಳ್ಳೆ ಫೋನ್ ಬಂತು ಬೆಳಿಗ್ಗೆ ಎದ್ದು ಕೂಡಲೇ, ಪ್ರಮೋಷನ್ ಬರುತ್ತೋ ಇನ್ನೊಂದೋ ಮತ್ತೊಂದು. ಅವನು ಹೊರಗೆ ಬಂದ, ಸಂತೋಷದಿಂದ ಹೊರಗೆ ಬಂದು ನೋಡ್ತಾನೆ, ಎಲ್ಲ ಆನಂದ ಕಾಣುತ್ತೆ. ಇನ್ನೊಬ್ಬನಿಗೆ ಡಿಮೋಷನ್ ಬಂತೋ ಏನೋ ಬಂತಪ್ಪ, ಅವನು ಹೊರಗೆ ಬರ್ತಾನೆ, ನೋಡಿದ ಕೂಡ ಎಲ್ಲ ಭಯಂಕರವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾದರೆ ಅವರವರ ಬುದ್ಧಿ ಪ್ರಕಾರ ಎಲ್ಲ ಕಾಣಿಸುತ್ತಷ್ಟೇ ಹೊರತು ಇದು ಮಂಗಳ ಅಲ್ಲ, ಮಂಗಳ ಅಲ್ಲ, ಜಡ ವಸ್ತು ತಾನಾಗಿ ಕೂತಿರುತ್ತೆ. ಏನು ಈ ವರ್ಣನೆ ಅಂದರೆ, ವೇದವ್ಯಾಸರು ಸುಮ್ಮನೆ ವರ್ಣನೆ ಮಾಡಲಿಲ್ಲ. ಯಾಕೆ ಅಂದರೆ ನೋಡುವ ಕಣ್ಣಿದ್ದರೆ ಕಾಣಿಸಬೇಕಾದ ವಸ್ತು ಕಾಣಿಸುತ್ತೆ. ಇಲ್ಲಿ ಹೇಳುತ್ತಾರೆ ಈ ಪುರಗಳು, ಗ್ರಾಮಗಳು, ನಂತರ ಹಳ್ಳಿಗಳು ಎಲ್ಲವೂ ಕೂಡ ನಾವು ನೋಡಲಿಕ್ಕೆ ಜಡವಾದ್ದು. ಅಲ್ಲಿ ಪ್ರತಿಯೊಂದಕ್ಕೂ ಅಭಿಮಾನಿ ದೇವತೆಗಳು ನಿಂತಿರ್ತಾರೆ. ಅವರು ಯಾವಾಗಾದರೆ ಜನರಿಗೆ ಭೀಕರ ಫಲವನ್ನು ಕೊಡಬೇಕು ಅಂತ ಇರ್ತಾರೋ ಅವರವರ ಕರ್ಮಾನುಸಾರ, ಅವಾಗದು ಜ್ಞಾನಿಗಳ ದೃಷ್ಟಿಗೆ ಆ ಇಡೀ ಊರು ಎಲ್ಲ ಭಯಂಕರವಾಗಿದೆ ಅಂತ ಕಾಣಿಸುತ್ತೆ ಜ್ಞಾನಿಗಳಿಗೆ, ನಮಗಲ್ಲ. ಅದೇ ಜ್ಞಾನಿಗಳಿಗೆ ಅಲ್ಲಿರುವ ಅಭಿಮಾನಿ ದೇವತೆಗಳೆಲ್ಲ ಪ್ರಸನ್ನರಾಗಿದ್ದರೆ ಹಾ ಇದೆಲ್ಲ ಪ್ರಸನ್ನವಾಗಿದೆ ಅಂತ ಅವರಿಗೆ ಗೊತ್ತಾಗುತ್ತೆ. ನಮಗೆ ಹಾಗಿದ್ರು ಒಂದೇ ಹೀಗಿದ್ರು ಒಂದು ಎಲ್ಲ ಏನು ಗೊತ್ತಾಗ, ಬರೀ ಜಡವೇ ನೋಡತಕ್ಕಂಥವರು ನಾವು, ನಮಗೇನು ಕಾಣಿಸಲ್ಲ. ಅಭಿಮಾನಿ ದೇವತೆಗಳು ಪ್ರಸನ್ನರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಮಂಗಳಕರವಾಗಿತ್ತು ಇಡೀ ಪುರ ಗ್ರಾಮ ಪಟ್ಟಣಗಳೆಲ್ಲ. ನಂತರ ನದಿಗಳಲ್ಲಿ ಪ್ರಸನ್ನ ಸಲಿಲಾಹ ಹೃದಾಹ ಜಲರುಹಶ್ರಿಯ. ಆ ನದಿಗಳಲ್ಲಿ ನದ್ಯಾಭಿಮಾನಿ ದೇವತೆಗಳೆಲ್ಲ ದೇವರು ಬರ್ತಾ ಇದ್ದಾರೆ ಅಂತ ಸಂತೋಷವಾಗಿ ಆ ನೀರೆಲ್ಲ ಜುಳು ಜುಳು ನಾದದಿಂದ ಚೆನ್ನಾಗಿ ಹರಿತಾ ಇತ್ತು. ನದಿ ಯಾವಾಗೂ ಹರಿತಾನೆ ಇರುತ್ತೆ, ಆದರೆ ಅಭಿಮಾನಿ ದೇವತೆಗಳು ಸಂತೋಷವಾಗಿದ್ದಾರೆ. ಎಲ್ಲ ಈ ಸರೋವರಗಳಲ್ಲಿ ಒಳ್ಳೆ ಒಳ್ಳೆ ಕಮಲಗಳೆಲ್ಲ ಮೇಲಕ್ಕೆ ಬಂದುವಂತೆ, ದೇವರ ಪೂಜಾರ್ಥವಾಗಿ ಬಂದವು. ನಂತರ ದುಂಬಿಗಳೆಲ್ಲ ಧ್ವನಿ ಮಾಡ್ತಾ ಇವೆ ಅಂತೆ, ದೇವರು ಬರ್ತಾ ಇದ್ದಾರೆ ಅಂತ ತುಂಬ ಎಲ್ಲ ಕಡೆ ಸಂತೋಷವಾಗಿ ತಿರುಗಾಡ್ತಾ ಇವೆ. ನಂತರ ಒಳ್ಳೆ ಗಂಧ, ಪುಣ್ಯ ಗಂಧ, ವಹ ಶುಚಿ ವಾಯು ಸುಖಸ್ಪರ್ಶ, ಸುಖವಾದ ಸ್ಪರ್ಶದಿಂದ ಕೂಡಿರತಕ್ಕಂಥ ವಾಯು, ತಂಪಾದ ಗಾಳಿ, ವಿಶೇಷವಾದ ಪುಣ್ಯ ಗಂಧದಿಂದ ಕೂಡಿಕೊಂಡಿರತಕ್ಕಂಥ ಗಾಳಿ ಎಲ್ಲ ಕಡೆ ಬರ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ ಗಂಧವಹ ಅಂತ ಹೇಳಿಲ್ಲ, ಪುಣ್ಯಗಂಧವಹ ಶುಚಿಹಿ ಅಂದರು. ಒಳ್ಳೆ ಪುಣ್ಯಕರವಾದ ಗಂಧ ಅಂದರು. ಅಂದರೆ ಗಂಧದಲ್ಲೂ ಯಾವ ಗಂಧವನ್ನು ಆಘ್ರಾಣ ಮಾಡಿದರೆ ನಮಗೆ ಸುವಾಸನೆ ಅಲ್ಲದೆ ಪುಣ್ಯವೂ ಬರುತ್ತೋ ಅದು ಪುಣ್ಯಗಂಧ ಅಂತ. ಭಗವಂತನ ಒಂದು ವಿಶೇಷವಾದ ಪ್ರಾದುರ್ಭೂತಿ ಕಾಲಕ್ಕೆ ವಾಯುದೇವರು ಪುಣ್ಯಕರವಾದ ಗಂಧವನ್ನು ಎಲ್ಲ ಕಡೆ ತೊಗೊಂಬರ್ತಾ ಇದ್ದಾರಂತೆ. ವಿಶೇಷವಾಗಿ ಬ್ರಾಹ್ಮಣರ ಮನೆಯಲ್ಲಿ ಅಗ್ನಿಗಳೆಲ್ಲ ಚೆನ್ನಾಗಿ ಶಾಂತವಾಗಿ ಉರಿತಾ ಇತ್ತು. ಅಷ್ಟೇ ಅಲ್ಲ, ಸಾಧುಗಳಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರತಕ್ಕಂಥ ಸಾಧುಗಳು ಯಾರಿದ್ದಾರೆ ಅಂಥವರ ಮನಸ್ಸು ಶಾಂತವಾಗಿ ಸಂತೋಷವಾಗಿತ್ತು. ಮನಾಂಸ್ಯಾಸನ್ ಪ್ರಸನ್ನಾನಿ ಸಾಧೂನಾಮ ಪರದ್ರುಹಾಂ. ಪರದ್ರುಹರಲ್ಲವರು ಅಂದರೆ ಇನ್ನೊಬ್ಬರಿಗೆ ದ್ರೋಹ ಕೊಡುವುದು, ದ್ರೋಹ ಮಾಡುವಂಥವರಲ್ಲ. ನಂತರ ಸ್ವಾಮಿ ಬರ್ತಾ ಇದ್ದಾನೆ ಅಂತ ಮೇಲೆ ವಿಶೇಷವಾಗಿ ದುಂದುವಿಗಳು ಮೊಳಗತಾ ಇವೆ. ಜ್ಞಾನಿಗಳಿಗೆ ಕಿವಿಗಳಿಗೆ ಗೋಚರ ಆಗ್ತಾ ಇದೆ, ಮೇಲೆ ದೇವ ದುಂದುವಿಗಳು ಮೊಳಗತಾ ಇವೆ. ನಂತರ ಕಿನ್ನರ ಗಂಧರ್ವರೆಲ್ಲರೂ ಕೂಡ ವಿಶೇಷವಾಗಿ ಹಾಡುತ್ತಾ ಇದ್ದಾರೆ. ಸಿದ್ಧ ಚಾರಣರು ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ವಿದ್ಯಾಧರರು, ಅಪ್ಸರಸರು ಎಲ್ಲರೂ ಸೇರಿ ನರ್ತನ ಮಾಡುತ್ತಾ ಇದ್ದಾರೆ. ದೇವತೆಗಳು, ನಂತರ ಮುನಿಗಳು ಎಲ್ಲರೂ ಮುಮುಚುರ್ ಮುನಯೋ ದೇವಾ ಸುಮನಾಂಸಿ ಮುದಾನ್ವಿತಾಹ, ಮೇಲಿಂದ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ ದೇವತೆಗಳು ಮುನಿಗಳು ಎಲ್ಲ. ಮಂದಂ ಮಂದಂ ಜಲಧರಾಹ ಜಗಜ್ಜುಹು ಅನುಸಾಗರಂ, ವಿಶೇಷವಾಗಿ ಮೇಘಗಳೆಲ್ಲ ಚೂರು ಗುಡುಗುತ್ತಾ ಶಬ್ದವನ್ನು ಮಾಡುತ್ತಾ ಸಾಗರದ ಕಡೆಗೆ ಹೋಗ್ತಾ ಇತ್ತು ಅಂತ. ಈ ರೀತಿಯಲ್ಲಿ ನಿಶೀಥೇ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೇ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹರ ಗುಹಾಶ್ರಯ ಆವಿರಾಸೀದ್ ಯಥಾ ಪ್ರಾಚ್ಯಾಂ ದಿಶೇಂದುರಿವ ಪುಷ್ಕಲ. ಹೇಗೆ ಪೂರ್ಣ ಚಂದ್ರ ಹುಟ್ಟೆ ಬರುತ್ತಾನೋ ಆ ಥರ ಭಗವಂತ ಸರ್ವಗುಹಾಶ್ರಯ ಎಲ್ಲರ ಹೃದಯದಲ್ಲಿ ಶೋಭಿಸುವಂಥ ಶ್ರೀಹರಿ ಬಿಂಬಮೂರ್ತಿ ಆತನೇ ದೇವಕಿ ದೇವಿಯ ಹೊಟ್ಟೆಯಿಂದ ಹೊರಗೆ ಬರ್ತಾ ಇದ್ದ. ಹೇಗಿದ್ದಾನಿತ್ತ? ಬಾಲಕನಾಗೇ ಇದ್ದಾನೆ ನೋಡಲಿಕ್ಕೆ. ತಂ ಬಾಲಕಂ, ಬಾಲಂ ಅಂದಿಲ್ಲ, ಬಾಲಕಂ ಅಂದರು. ಬಾಲಕಂ ಅಂದರೆ ಹುಡುಗನಂತೆ ಕಾಣುತ್ತಾನೆ, ಇವನು ಹುಡುಗ ಅಲ್ಲ. ಇವನಲ್ಲಿ ಹುಡುಕ್ತನ ನಂತರ ದೊಡ್ಡವದಾಗದು ಯಾವುದೂ ಇಲ್ಲ, ಸದಾ ವೃದ್ಧ, ಸದಾ ಬೆಳೆದವೆವ. ಅದಕ್ಕೆ ಹುಡುಗನಂತೆ ಕಾಣ್ತಾ ಇದ್ದಾನೆ. ಶ್ರೀನಿವಾಸನ್ನ ತಿರುಪತಿಯಲ್ಲಿ ವಿಜಯದಾಸರು ವರ್ಣನೆ ಮಾಡುತ್ತಾರೆ, ಬೆಳಿಗ್ಗೆ ಯುವಕನಂತೆ ಕಾಣುತ್ತಾನಂತೆ ಶ್ರೀನಿವಾಸ. ಬೆಳಿಗ್ಗೆ ಯುವಕನಂತೆ ಕಾಣುತ್ತಾನಂತೆ, ಮಧ್ಯಾಹ್ನ ಮಧ್ಯ ವಯಸ್ಸಲ್ಲಿ ಕಾಣುತ್ತಾನಂತೆ, ಸಂಜೆಗೆ ಮುದುಕನ ಮುದುಕನಾಕಾರ ಅಂತ ಕೇಳ್ತಾರೆ. ದೇವರು ಹಾಗೆ ಕಾಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಾಮಿ ಹೇಗೆ ಕಾಣ್ತಾ ಇದ್ದಾನೆ ಇವಾಗ? ಬಾಲಕಂ, ಚಿಕ್ಕ ಹುಡುಗನಂತೆ ಕಾಣ್ತಾ ಇದ್ದಾನೆ. ಅಂಬುಜ ಕ್ಷಣಂ, ದೊಡ್ಡ ದೊಡ್ಡ ಕಣ್ಣು, ಕಮಲದಳದಂತೆ ಕಣ್ಣುಗಳಂತೆ. ನಾವು ಆ ದೇವರು ನೋಡಲಿಲ್ಲ, ನಮಗೆ ಅದು ಯಾವುದು ಸಬ್ಜೆಕ್ಟ್ ಟಚ್ ಇಲ್ಲ, ಸುಮ್ಮನೆ ನಾವು ಹೇಳ್ತಿರ್ತೀವಿ. ನೋಡಿ ಹೇಳೋರ್ದು ಬೇರೆ, ನೋಡದೆ ಹೇಳೋದು ಬೇರೇನೆ ಆಗಿಬಿಡುತ್ತೆ. ನೀವೇ ನಮ್ಮಲ್ಲೇ ನೋಡಿ, ಯಾರಾದರೂ ಚೂರು ದೊಡ್ಡ ಕಣ್ಣಿದ್ದರೆ ಆ ನೋಡಬೇಕು ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಮುಖದಲ್ಲಿ ಅವಲಕ್ಷಣಗಳೆಲ್ಲ ಕೂತಿರುತ್ತೆ, ಎಲ್ಲ ಇರುತ್ತೆ, ಅದರ ಮಧ್ಯೆಯೇ ಚೂರು ಕಣ್ಣು ದೊಡ್ಡದಿದ್ದ ಕೂಡಲೇ ಅಪಾ ಅಂತ ನೋಡ್ತಾ ಇರ್ತೀವಿ. ದೊಡ್ಡ ಕಣ್ಣಿದೆ, ಸುಂದರವಾದ ಮುಖ, ಅದರಲ್ಲಿ ದೊಡ್ಡ ಕಣ್ಣು. ಹೇಳ್ತಾ ಇದ್ದಾರೆ ಚತುರ್ಭುಜಂ, ನಾಲ್ಕು ಭುಜಗಳಿಂದ ಬರ್ತಾ ಇದ್ದಾನೆ ಸ್ವಾಮಿ. ಅಲ್ಲಿ ಮತ್ತು ಪ್ರಶ್ನೆ, ಕೃಷ್ಣ ದ್ವಾಪರ ಯುಗದಲ್ಲಿ ಎರಡು ಭುಜದಿಂದ ಇದ್ದ, ನಾಲ್ಕು ಭುಜದಿಂದ ಇದ್ದನ ಎಲ್ಲರಿಗೆ ಕಾಣುವಂತೆ? ಎರಡೇ ಅಲ್ವಾ? ಅದಕ್ಕೆ ಹೇಳ್ತಾರೆ, ಕೃಷ್ಣ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸಿದ. ಅದು ನೋಡಿ ಮತ್ತು ನೋಡಲ್ಲ ಹಾರದೆ, ಹೇ ಕೃಷ್ಣ ಈ ರೂಪ ಉಪಸಂಹಾರ ಮಾಡು. ತೇನೈವ ರೂಪೇಣ ಚತುರ್ಭುಜೇಣ ಅಂತಾನೆ ಅರ್ಜುನ. ಹಿಂದೆ ಏನು ನಾಲ್ಕು ಭುಜದಿಂದ ನಮ್ಗೆ ಕಾಣಿಸ್ತಾ ಇದೆಯಲ್ಲಪ್ಪ, ಆ ನಾಲ್ಕು ಭುಜದಿಂದನೇ ಬಾರೋ. ಕೃಷ್ಣ ನಾಲ್ಕು ಭುಜದಿಂದ ಹುಟ್ಟಿದಾಗಲಿಂದ ಕೊನೆ ಪರ್ಯಂತ ಎಲ್ಲರಿಗೂ ದರ್ಶನ ಕೊಟ್ಟ. ಅದಕ್ಕೆ ಚತುರ್ಭುಜಂ, ಇವನು ಭುಜಗಳೆಷ್ಟು ಅಂದರು? ಅನಂತ ಭುಜಗಳಿವನದ್ದು. ಅವೆಲ್ಲ ಎಲ್ಲೋಯ್ತು, ಇದೆ ಅದು ತೋರ್ತಾ ಇಲ್ಲ. ಅನಂತ ಭುಜಗಳಲ್ಲಿ ನಾಲ್ಕೇ ತೋರ್ತಾ ಇದ್ದಾನೆ. ಒಂದ್ಸಲ ಅವನಿಗೆ ಎಂಟು ತೋರ್ಬೇಕು ಅನ್ಸಿರು, ಎಂಟು ತೋರ್ತಾನೆ. ಹದಿನಾರು ತೋರ್ಬೇಕು ಅಂದ್ಕೊಂಡ್ರೆ ಹದಿನಾರು ತೋರ್ತಾನೆ. ಮೂವತ್ತೆರಡು ತೋರಬೇಕು ಅಂದ್ರೆ ಮೂವತ್ತೆರಡು ತೋರ್ತಾನೆ, ಅದಕ್ಕಿಂತ ಹೆಚ್ಚು ತೋರಿಲ್ಲ. ಆದರೆ ನೂರಾರು ಬಾಹುಗಳು, ಅನಂತ ಬಾಹುಗಳು, ಒಂದೊಂದು ಪರಿಘದಂತ ದೊಡ್ಡ ಬಾಹುಗಳು. ಅದರಲ್ಲಿ ಈಗ ಸದ್ಯಕ್ಕೆ ನಾಲ್ಕೇ ಬಾಹುಗಳಿಂದ ಕಾಣಿಸ್ತಾ ಇದ್ದಾನೆ. ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಹೇಳ್ತಾ ಇದ್ದಾರೆ. ಶಂಖ ಗದ ಮೊದಲಾಗಿರ್ತಕ್ಕಂಥ ಉದಾಯುಧಂ ಅಂದರೆ ಇನ್ನೇನು ಪ್ರಯೋಗ ಮಾಡಲಿಕ್ಕೆ, ಆ ಆಯುಧಗಳು ಹೇಗೆ ಹಿಡ್ಕೊಂತಾರಲ್ಲ ಆ ಥರ ಸದಾ ಹಿಡ್ಕೊಂಡಿದ್ದಾನೆ. ಯಾಕೆ ನಾಲ್ಕು ಭುಜ ಇದ್ರು ಎರಡು ಕೈ ಹೀಗೆ ಇಟ್ಟು ಇನ್ನೊಂದೆರಡು ಕೈ ಕೆಳಗೆ ಇಟ್ಟಿರ್ಬೋದಲ್ಲ, ಯಾವಾಗೂ ಕೈ ಹೀಗೆ ಹಿಡ್ಕೊಂಡಿರ್ಬೇಕಂದ್ರೆ ಎಷ್ಟು ನೋವು ಆಗುತ್ತೆ. ಕೈ ಬೇಕಾದ್ರೆ ಇಟ್ಕೊಂಡು ನೋಡ್ರಿ, ಪ್ರವಚನ ಮುಗಿದ ಮೇಲೆ ಎರಡು ಕೈ ಹಾಗೆ ಒಂದು ಗಂಟೊತ್ತು ಹಾಗೆ ಇಟ್ಕೊಳ್ಳಿ ಮೇಲಕ್ಕೆ. ಆಗಲ್ಲ, ನಾವು ಭಾರ ಹೊರಿಬೇಕಾಗಿಲ್ಲ, ಕೈ ಹೀಗಿಟ್ಕೊಳ್ಳಿಕ್ಕೂ ಆಗಲ್ಲ ನಮಗೆ. ಮತ್ತೆ ಆತ ಶಂಖಚಕ್ರ ಹಿಡ್ಕೊಂಡು ಹೀಗೇ ನಿಂತಿರ್ಬೇಕಂದ್ರೆ ಏನ್ರಿ ಅದು? ಅವನಿಗೆ ಸುಸ್ತೇ ಇಲ್ಲ. ಅದಕ್ಕೆ ತುಂಬ ಸುಸ್ತಾಗ್ತಾ ಇದೆಯಾ? ಎಲ್ಲ ರೀತಿಯಲ್ಲಿ ನಿಮ್ಮೊಳಗಿರೋ ದೇವರಿಗೆ ಸುಸ್ತೇ ಇಲ್ಲ ಅಂತ ಚಿಂತನೆ ಮಾಡಿ ನಿಮ್ಮ ಸುಸ್ತು ತೆಗೆದು ಬಿಡ್ತಾ ಬರ್ತಾನೆ. ಆ ರೀತಿಯಲ್ಲಿ ಭಗವಂತ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ, ವಿಶೇಷವಾಗಿರ್ತಕ್ಕಂಥ ಶ್ರೀವತ್ಸ ಚಿಹ್ನೆಯನ್ನು ಧಾರಣೆ ಮಾಡಿದ್ದಾನೆ. ಎಲ್ಲಿರುತ್ತೆ ಶ್ರೀವತ್ಸ ಚಿಹ್ನೆ? ಎಡಕ್ಕಿರುತ್ತೋ, ಬಲಕ್ಕಿರುತ್ತೋ, ಮಧ್ಯಕ್ಕಿರುತ್ತೋ? ನಾವಂತೀವಿ ಎಲ್ಲಿ ಬೇಕಾದ್ರೆ ಇದ್ಕೊಳ್ಳಿ, ಒಂದು ಯಾವುದೋ ಒಂದು ಸ್ಟ್ಯಾಂಪ್ ಥರ ಇರುತ್ತಲ್ರಿ, ಅದಕ್ಕೇನು ಹೇಳ್ತಾರೆ, ದೇವರ ಬಲಭಾಗಕ್ಕಿರೋದು. ಶ್ರೀನಿವಾಸನ ಹತ್ರ ಹೋದರೆ ನೀವು ಅಭಿಷೇಕ ಮಾಡುವಾಗ ಚೆನ್ನಾಗಿ ಎತ್ತರದಲ್ಲಿ ಲಕ್ಷ್ಮೀದೇವಿ ಸ್ಥಾನ ಕಾಣಿಸುತ್ತೆ. ಅಲ್ಲಿ ಅರಿಶಿಣ ಒತ್ತಿ ಕೊಡ್ತಾರೆ ಎಲ್ಲರಿಗೂ ತಾಯಿ ಸನ್ನಿಧಾನದಲ್ಲಿ. ಆ ರೀತಿಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಶ್ರೀವತ್ಸ ಚಿಹ್ನೆ ಗಲಶೋಭಿ ಕೌಸ್ತುಭಂ, ಈ ರೀತಿ ವರ್ಣನೆ ಏನು ಮೊದಲಿಂದ ಬರ್ತಾ ಇದೆ. ಕಪಿಲಗೀತಾ, ಕಪಿಲಗೀತಾದಲ್ಲಿ ಅದ್ಭುತವಾಗಿರತಕ್ಕಂಥ ಭಗವಂತನ ವರ್ಣನೆ, ಅವನ ಚಿಂತನ ಎಲ್ಲ ಬಿಟ್ ಬೈ ಬಿಟ್ ಬಿಟ್ ಬೈ ಬಿಟ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಗಲಶೋಭಿ ಕೌಸ್ತುಭಂ, ಅವನ ಕಂಠದಲ್ಲಿ ಹೊಳೆಯುತ್ತಾ ಇದೆ ಅಂತೆ ಕೌಸ್ತುಭಮಣಿ. ಕೌಸ್ತುಭಮಣಿ ಅಂತ ಹೇಳಿದರೆ ಅದು ನೀವು ಮಿಕ್ಕದ್ದೇನು ಈ ಹಾರಗಳು ಹಾಕ್ಕೊಂತೀರಲ್ಲ, ಅಚ್ಚೂರು ಉದ್ದಕ್ಕಿರುತ್ತೆ ಇದು. ಕೌಸ್ತುಭಮಣಿ ಅಂದರೆ ನೆಕ್ಲೆಸ್ ಥರ ಉತ್ಕಂಠ ಸುತ್ತೂ ಬಂದಿರುತ್ತೆ. ಕಂಠಕ್ಕೆ ಸರಿಯಾಗಿ ಬಂದಿರೋದು ನೆಕ್ಲೆಸ್ ಅಲ್ವಾ, ಅದೇ ಕೌಸ್ತುಭ ಮಣಿ. ಆ ಮಣಿ ಚೆನ್ನಾಗಿ ಹಾರ ಸುತ್ತ ಹಾಕ್ಕೊಂಡಿದೆ. ಅವ್ರು ಹೇಳ್ತಾರೆ, ಯಾರೂ ಅಲ್ಲ ಅದು, ಬ್ರಹ್ಮದೇವರೇ ಕೂತಿದ್ದಾರೆ, ಎರಡೂ ಕೈ ಅಪ್ಪನ ಕೊರಳು ಸುತ್ತು ಹಾಕ್ಕೊಂಡು ಕೂತಿದ್ದಾರೆ, ಅದಕ್ಕೆ ಅಷ್ಟು ಹೊಳೀತಾ ಇದೆ. ಆ ದೇವ್ರ ಸುತ್ತು ಇದ್ದದಕ್ಕೆ ಆನಂದವೂ ಆನಂದ ಮಕ್ಕಳಿಗೆ. ಆ ಅಪ್ಪನ ಸುತ್ತು ಕೈ ಹಾಕಿದರೆ ಖುಷಿಯಾಗಿರ್ತಾರಲ್ಲ, ಆ ಥರ ದೇವ್ರ ಸುತ್ತು ಕೈ ಹಾಕಿ ಆನಂದ ಪಡ್ತಿದ್ದಾರಂದ ಬ್ರಹ್ಮದೇವರು. ನಂತರ ವಿಶೇಷವಾಗಿ ಪೀತಾಂಬರಂ, ಒಳ್ಳೆ ಹಳದಿ ಬಣ್ಣದ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ಸಾಂದ್ರ ಪಯೋದ ಸೌಭಗಂ, ಸಾಂದ್ರ ಪಯೋದ ಸೌಭಗಂ, ಕಾಂತಿ. ಎಂಥ ಕಾಂತಿ ಅಂದರೆ ಇವನ ಬಣ್ಣ ಕಾಂತಿ ಹೇಗಿದೆ ಅಂದರೆ ಪಯೋದ, ಪಯಸ್ಸು ಅಂದರೆ ಯಾವುದು, ನೀರು. ಅದನ್ನು ದದಾತಿ, ಕೊಡುತ್ತಾದ್ದರಿಂದ. ನೀರನ್ನು ಕೊಡೋದು ಯಾವುದು ಅಂತ ಹೇಳಿದರೆ ಮೇಘ. ಆ ಮೇಘ ಹೇಗಿರಬೇಕು? ಸಾಂದ್ರ ಅಂದರೆ ಪೂರ್ಣ ನೀರು ತುಂಬಿರಬೇಕು, ಅವಾಗ ಕಪ್ಪಾದ ಮೇಘ ಇರುತ್ತೆ. ಇಲ್ಲದ ಸ್ವಲ್ಪ ಲೈಟ್ ಬ್ಲೂ ಅಲ್ಲಿ ಹೋಗ್ತಾ ಇರುತ್ತೆ. ಯಾವಾಗಾದರೆ ನೀರು ತುಂಬಿರುತ್ತೋ ಡಾರ್ಕ್ ಬ್ಲೂ ಬಂದ್ಬಿಡುತ್ತದು, ಹೌದು ತಾನೆ? ಅಂದರೆ ಅದರಲ್ಲೂ ಕೂಡ ನಾವು ವಿ ಕೆನಾಟ್ ಡಿಫೈನ್ ಪರ್ಫೆಕ್ಟ್ ಕಲರ್. ಆ ಕಪ್ಪಾದ ನೀರು ತುಂಬಿದ ಮೇಘ ಏನಿದೆ ಸುಮ್ಮನೆ ಕಪ್ಪು ಅಂತ ನಾವು ಕರಿತೀವಿ ಅಷ್ಟೇ, ಅದು ಎಲ್ಲ ಮಿಕ್ಸ್ಚರ್ ಆಫ್ ಕಲರ್ಸ್, ಎಷ್ಟು ಚೆನ್ನಾಗಿರುತ್ತೆ. ಆ ರೀತಿ ದೇವರ ದೇಹದ ಕಾಂತಿ. ಅದಕ್ಕೆ ಹೇಳ್ತಾರೆ, ಕಪ್ಪು ಮೇಘದ ಕಾಂತಿ ಇಂದೊಪ್ಪುವ ತಿಮ್ಮಪ್ಪ ಅಂತ ಕರೀತಾರೆ. ಕಪ್ಪು ಅಂದರೆ ಈ ಕೆಂಡ ತೊಳೆದ್ರೆ ಕಪ್ಪು, ಆ ಕಪ್ಪಲ್ಲ, ಮೇಘದ ಕಪ್ಪು ಕಾಂತಿ ಅಂದರು. ಆ ರೀತಿ ಸಾಂದ್ರ ಪಯೋದ ಸೌಭಗಂ, ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ. ಎಷ್ಟು ಚೆನ್ನಾಗಿದೆ ಆ ವರ್ಣನೆ, ಅದ್ಭುತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ತ್ವಿಷ. ಮಹಾರ್ಹ ಅಂದ್ರು ಅಂದರೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ವೈಢೂರ್ಯ ಹಾರಗಳು, ಆದಮೇಲೆ ಕಿರೀಟ ಕುಂಡಲ ಇವೆಲ್ಲ ಹೇಗಿದೆ? ದೇವತೆಗಳು ಮಹಾನ್ ಅಂದ್ರೆ ಯಾರು, ದೊಡ್ಡ ದೊಡ್ಡ ಆಗಿರತಕ್ಕಂಥ ಬ್ರಹ್ಮಾದಿಗಳಿಗೆ ಮಾತ್ರ ಅರ್ಹ, ಅವರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಏನು ಅಂತ. ದೇವರದ್ದೇ ರೂಪ, ದೇವರ ಕಿರೀಟ ಇತ್ಯಾದಿಗಳೆಲ್ಲ. ಅದರಲ್ಲಿ ವೈಢೂರ್ಯಾದಿಗಳು ಯಾವುದು? ಮಧ್ಯದಲ್ಲಿ ನವರತ್ನಗಳು ಕೆತ್ತಿರ್ತಾರೆ, ಅದು ಯಾವುದು ಅಂದರೆ ಆತನದ್ದೇ ವಿಶೇಷವಾಗಿರತಕ್ಕಂಥ ಒಂಬತ್ತು ಅವತಾರ ರೂಪಗಳು, ಮತ್ಸ್ಯ ಕುರ್ಮ ಆದಿ ರೂಪಗಳೇ ಒಂಬತ್ತು ರತ್ನಗಳಾಗಿ ತುಂಬಿವೆ. ಈ ಥರ ಅದ್ಭುತವಾದಂಥ ಆತನ ಕಿರೀಟ. ಅದರಿಂದ ಕಿರೀಟ ಕುಂಡಲ ತ್ವೇಷ, ವಿಶೇಷವಾಗಿರತಕ್ಕಂಥ ಕಿರೀಟ ಕುಂಡಲ ಅಲ್ಲಿರತಕ್ಕಂಥ ವೈಢೂರ್ಯಗಳು, ಅದರಿಂದ ಕಾಂತಿ ಹೊರಗೆ ಬರ್ತಾ ಇದೆ. ನಮಗೆ ಸಿಗುವ ಎಲ್ಲ ವಜ್ರ ವೈಢೂರ್ಯ ಹೇಗಿರುತ್ತೆ ಅಂದರೆ, ನಾವು ಅದರ ಮೇಲೆ ಲೈಟ್ ಹಾಕಿ ನೋಡಬೇಕಷ್ಟೇ ಹೊರತು ಅದರೊಳಗಿಂದ ಲೈಟ್ ಬರಲ್ಲ. ರತ್ನಗಳು ಅಂದರೆ ಹೇಗಿರುತ್ತೆ, ರತ್ನಗಳ ಲಕ್ಷಣ ಏನು ಅಂದರೆ ಹೇಳ್ತಾರೆ, ಕತ್ತಲಲ್ಲಿಟ್ಟರೆ ಅದರೊಳಗಿಂದ ಕಾಂತಿ ಬರಬೇಕು, ಅದು ಜಾತಿ ರತ್ನ ಅಂತ ಹೇಳ್ತಾರೆ. ಅಂಥ ರತ್ನಗಳು ಸಿಗಲ್ಲ ನಮಗೀಗೇನು ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಕರೆಂಟ್ ಹೋದರೆ ಯಾವುದು ಕಾಣಿಸಲ್ಲ, ನಾವೇ ಟಾರ್ಚ್ ಹಾಕಿ ನೋಡಬೇಕಾಗ್ತದೆ. ಅದಕ್ಕೆ ದೇವರ ಆ ವೈಢೂರ್ಯಾದಿಗಳೆಲ್ಲ ಹೇಗೆ ಹೊಳೀತಾ ಇದೆ ಅಂದರೆ, ಆ ದೇವರ ಕಿರೀಟ, ಆಮೇಲೆ ಕುಂಡಲ, ಅಲ್ಲಿರ್ತಕ್ಕಂಥ ವೈಢೂರ್ಯ, ಅದರ ಕಾಂತಿ ಎಲ್ಲ ಹೊರಗೆ ಬಂದು ಏನು ಮಾಡ್ತಾ ಇದೆ ಅಂದರೆ, ಪರಿಶ್ವಕ್ತ ಸಹಸ್ರ ಕುಂತಲಂ, ಅವನ ವಿಶೇಷವಾದ ಕೂದಲು, ಆ ಕೂದಲೆಲ್ಲ ಕುಂತಲ ಅಂದರೆ ಗುಂಗುರು ಮುಂಗುರು ಕೂದಲು, ಅಂದರೆ ಗುಂಗುರಾಗಿರತಕ್ಕಂಥ ಮುಂಗುರು ಕೂದಲು, ಅವೆಲ್ಲ ಎಷ್ಟು ಅನಂತ ಕೂದಲು ಬಂದಿವೆ ಅಲ್ಲ. ಕೂದಲು ಎಣಿಸ್ಲಿಕ್ಕೆ ಹೋದರೂ ನಮಗಾಗಲ್ಲ, ಒಂದಷ್ಟು ಅಂತ ಇರುತ್ತೆ, ಅವೆಲ್ಲ ಅವನಿಂದ ಅಭಿನ್ನ, ನಮ್ಮ ಕೂದಲು ಬೇರೆ ನಾವು ಬೇರೆ. ಅದಕ್ಕೆ ಸೆಲಿನ್ಗೆ ಹೋದರೆ ಕಟ್ ಮಾಡಿದ್ರೆ ಬಿದ್ದಿರುತ್ತೆ, ನಾವು ಬೇರೆ ನಮ್ಮ ಕೂದಲು ಬೇರೆ. ಅದು ಹಾಗಲ್ಲ, ದೇವರೇ ದೇವರ ಕೂದಲು. ಆ ರೀತಿಯಲ್ಲಿ ಇಲ್ಲೇನಾಗ್ತಾ ಇದೆ, ಅವನ ಕಿರೀಟ ಇಟ್ಕೊಂಡಿದ್ದಾನೆ, ಆ ಕೂದಲು ಬಂದಿದೆ, ಆ ಕಿರೀಟದ ಕಾಂತಿ ಕುಂಡಲದ ಕಾಂತಿ ಕೂದಲು ಮೇಲೆ ಬಿದ್ದು ಒಳ್ಳೆ ಹೊಳಪು ಬರ್ತಾ ಇದೆ. ನನಗೆ ಅಲಂಕಾರ ವರ್ಣನೆ ನೋಡಿ ಕೇಳಿ ಅದರ ವರ್ಣನೆ ಮಾಡುವುದೇ ಇತ್ತು, ಅನುಭವಕ್ಕಷ್ಟು ಬಂದಿದ್ದಿಲ್ಲ, ಮನಸ್ಸಿಗೆ ಬಂದಿದ್ದಿಲ್ಲ. ಒಂದು ಸಲ ಮೊನ್ನೆ ಮೊನ್ನೆ ಯಾವಾಗ ಅಂದರೆ, ನಮ್ಮ ವಿದ್ಯಾ ಶ್ರೀಶತೀರ್ಥರು ದಾಸರಾಮಣ ಸ್ವಾಮಿಗಳು ಶ್ರೀರಂಗದಲ್ಲಿ ಚಾತುರ್ಮಾಸಕ್ಕೆ ಕೂತರು. ಶ್ರೀರಂಗದಲ್ಲಿ ಚಾತುರ್ಮಾಸಕ್ಕೆ ಕೂತಾಗ ನಾನು ಪ್ರವಚನಕ್ಕೆ ಹೋಗಿದ್ದೆ ಅಲ್ಲಿಗೆ. ಆವತ್ತಿನ ದಿವಸ ಆ ಯಾರೋ ತಮಿಳ್ನಾಡು ಪೈಕಿ ಒಬ್ಬ ವ್ಯಕ್ತಿ ಹಾಡು ಅಂದರೆ ಈ ಹರಿಕಥೆ ಮಾಡ್ತಾರಲ್ವ, ಅಂಥವ್ರು ಬಂದು ಅಲ್ಲಿ ಹರಿಕಥೆ ಬಹಳ ಜೋರಾಗಿ ಮಾಡ್ತಾ ಇದ್ರು, ಅಲ್ಲಿ ಫೇಮಸ್. ಆ ಮಾಡುವಾಗ ಆತ ಒಬ್ಬನೇ ಕೂಡಲ್ಲ, ಮೇಲೆ ಅವ್ರು ಸೆಟ್ ಸೆಟ್ ಕೂಡ್ತಾರೆ, ಎಲ್ಲರೂ ಹಾಡು ಹೇಳ್ತಾರೆ, ಬಾರಿಸ್ತಾ ಇರ್ತಾರೆ. ಅದನ್ನು ನೋಡ್ತಾ ಇದ್ವಿ, ಎಲ್ಲರೂ ಆನಂದ ಪಡ್ತಿದ್ದಾರೆ, ಆತ ಹೇಳೋದಕ್ಕೆ ಎಲ್ಲರೂ ರೆಸ್ಪಾಂಡ್ ಆಗ್ತಿದ್ದಾರೆ, ಅಂಥ ಪ್ರಚಂಡ ಇದ. ಅಷ್ಟರೊಳಗೆ ಆ ಸ್ಟೇಜಲ್ಲಿ ಆ ಗುಂಪಿನೊಳಗೆ ಒಬ್ಬ ಹುಡುಗ ಕೂತಿದ್ದ, ಚಿಕ್ಕ ಹುಡುಗ. ಹೇಗಿದ್ದ ಅಂದರೆ ಕಪ್ಪು ಕಪ್ಪಾದ ಹುಡುಗ, ನೋಡಲಿಕ್ಕೆ ಮುಖ ಚೆನ್ನಾಗಿತ್ತು, ಒಳ್ಳೆಯ ಚಂಡಿಕೆ ಎಲ್ಲ ಬಿಟ್ಟಿದ್ದಾನೆ, ಮೈ ಮೇಲೆ ಬಂಗಾರದ ಸರ ಹಾಕಿದ್ದಾನೆ, ಒಳ್ಳೆಯ ದಪ್ಪಕ್ಕೆ ಬಂಗಾರ ಸರ ಹಾಕ್ಕೊಂಡಿದ್ದಾನೆ. ಅದು ಹೇಗಿತ್ತು ಅಂದರೆ, ಆ ಬಂಗಾರ ಸರ ಹೊಳಿತಾ ಇತ್ತು ನಾರ್ಮಲಾಗಿ, ಮಾಮೂಲಾಗಿ ಅದು ಬಂಗಾರ ಸರ, ಅದಕ್ಕೆ ಹೊಳಪು ಇದ್ದೇ ಇರುತ್ತೆ. ಆದರೆ ನಮ್ಮ ಬಾಡಿ ಸ್ಕಿನ್ ಕಾಂಪ್ಲೆಕ್ಸ್ ಏನಿರುತ್ತಲ್ಲ, ಅದು ವೈಟು ಹಾಗಿದ್ದರೆ ಅಷ್ಟು ಕಾಣಿಸಲ್ಲ. ಆ ಹುಡುಗ ಕಪ್ಪು, ಅದಕ್ಕೆ ತಕ್ಕಂತೆ ಆ ಹಳದಿ ಬಣ್ಣದ್ದು ಅದು ಹೊಳಿತಾ ಇದ್ದರೆ ನಾನು ಅವನನ್ನೇ ನೋಡ್ತಾ ಇದ್ದೆ, ಬಹಳ ಚೆನ್ನಾಗಿತ್ತು. ಅವನು ಹಾಗೂ ಹೀಗೂ ಕದಲಿದಾಗ ಆ ಹಾರ ಕದಲುತ್ತಾ ಇತ್ತು, ಆ ಕಪ್ಪು ದೇಹದ ಮೇಲೆ ಹಳದಿ ಬಣ್ಣದ್ದು ಏನು ಚೆನ್ನಾಗಿ ಕಾಣ್ತಾ ಇತ್ತು. ಅವಾಗ ಅಂದುಕೊಂಡೆ, ಇವರ ನಿನ್ನ ಈ ಹುಡುಗಂದು ಹೀಗಿದ್ರೆ ನಮ್ಮ ಸ್ವಾಮಿ ಹೇಗಿರಬೇಕು, ಆ ನೀಲಿ ಬಣ್ಣ, ಅವನದ್ದೇ ಆದ ಅದ್ಭುತವಾದ ಆಭರಣಗಳು ಹೇಗೆ ಹೊಳಿತಾ ಇರಬೇಕು, ಅದನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಯಾವುದೇ ಆಗಲಿ ಸಬ್ಜೆಕ್ಟ್ ನಮ್ಮ ಮನಸ್ಸಿಗೆ ಟಚ್ ಆದಾಗ ಅದರ ಎಕ್ಸ್ಪೀರಿಯನ್ಸ್ ಬೇರೆ, ಮನಸ್ಸಿಗೆ ಟಚ್ ಆಗದೇ ಇರುವಾಗ ಬರೀ ಬಾಯಿ ಮಾತುಗಳು ಸಾವಿರ. ಏನು ದೇವರನ್ನ ನೋಡಿದವರಿಗೂ ಆಶ್ಚರ್ಯ ಆಗ್ಬೇಕು, ಹೌದಲ್ಲ ನಾವು ನೋಡಿದ್ವಲ್ಲ ಆ ಥರ ಇದ್ದಿಲ್ಲಲ್ಲ ಅಂತ ಅಷ್ಟು ವರ್ಣನೆ ನಾವು ಮಾಡ್ಬೋದು ನೋಡ್ದಂಗಿದ್ದವರು, ಆದರೆ ಏನು ಉಪಯೋಗ? ನೋಡಿದವರ ಅನುಭವವೇ ಬೇರೆ ಆಗ್ತದೆ. ಆ ರೀತಿಯಲ್ಲಿ ವಿಶೇಷವಾಗಿ ಪರಿಶ್ವಕ್ತ ಸಹಸ್ರ ಕುಂತಲಂ ಇನ್ನಾಳವಾಗಿ ಹೋಗ್ತೀರಾ ಅಂತ ಕೇಳ್ತಾರೆ ಅರಣ್ಯಕಾಚಾರ ಬರ್ತಾರೆ. ಅಲ್ಲಯ್ಯ, ಆತನ ಕಿರೀಟ ಕುಂಡಲ ಏನಿವೆ ಅವನದ್ದೇ ರೂಪಗಳು, ಅಲ್ಲಿ ಅವನದ್ದೇ ವೈಢೂರ್ಯ ಅಂದರೆ ಅವನದ್ದೇ ರೂಪಗಳೇ ವಜ್ರ ವೈಢೂರ್ಯ ರೂಪದಲ್ಲಿ ಕೂತಿವೆ. ಅಲ್ಲಿಂದ ಕಾಂತಿ ಅಂದರೆ ಏನ್ ತಿಳ್ಕೊಂಡಿದ್ದೀರಿ ಅಂದರು. ಏ ಕಾಂತಿ, ಈ ಹೊರಗಿನ ವಜ್ರ ವೈಢೂರ್ಯಗಳ ಕಾಂತಿ ಏನು ಬರ್ತಾ ಇರುತ್ತಲ್ಲ, ಆ ವಜ್ರ ವೈಢೂರ್ಯ ಜಡ, ಅದರ ಕಾಂತಿ ಜಡ, ಕಾಂತಿಯು ಜಡ. ಇಲ್ಲಿ ದೇವರ ಕಿರೀಟ ಜಡ ಅಲ್ಲ, ಅಲ್ಲಿಂದ ಬರುವ ಕಾಂತಿ ಜಡ ಅಲ್ಲ. ಹೌದಾ, ಇದೇನ್ರಿ ಹೊಸ ಸಬ್ಜೆಕ್ಟ್ ಅಲ್ವಾ? ಹೌದು, ಆ ಕಿರೀಟ ಅವನೇ, ಅವನ ಕಿರೀಟ ಅವನೇ, ಅದರಿಂದ ಹೊರಬರುವ ಕಾಂತಿ ಅವನ ರೂಪಗಳೇ. ಆ ಕಿರೀಟ ಕುಂಡಲಾದಿಗಳಿಂದ ಅವನದ್ದೇ ಕಾಂತಿಯ ರೂಪದಿಂದ ಅವನ ರೂಪಗಳು ಹೊರಬರ್ತಾ ಇವೆ. ಅವು ಹೋಗಿ ಈ ಕೂದಲಲ್ಲಿರತಕ್ಕ ಕೂದಲ ಆಕಾರದಲ್ಲಿರುವ ಭಗವದ್ ರೂಪಕ್ಕೆ ಸೇರಿ ವಿಚಿತ್ರ ಹೊಳಪು ಭಗವಂತ ತೋರ್ತಾ ಇದ್ದಾನೆ, ತನ್ನದೇ ರೂಪ ತೋರ್ತಾ ಇದ್ದಾನೆ. ಈ ರೀತಿಯಾಗಿ ಒಂದು ವಿಶೇಷವಾದ ಭಗವಂತನ ಆಯುಧ ಆಭರಣಾದಿಗಳ ಚಿಂತನೆ ಭಾಗವತದಲ್ಲೇ ಕೊಟ್ಟಿದ್ದು, ಅದನ್ನೇ ನಮ್ಮ ಅರಣ್ಯಕಾಚಾರ್ಯ ಹೇಳುತ್ತಾರೆ. ಉದ್ದಾಮ ಕಾಂಚಂಗದ ಕಂಕಣಾಧಿಭಿ ವಿರೋಚಮಾನಂ ವಸುದೇವ ಇಕ್ಷತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಕಾಂಚಿ ಅಂದರೆ ಸುತ್ತು ಸೊಂಟ ಸುತ್ತು ಡಾವು ಹಾಕ್ಕೊಂಡಿದ್ದಾನೆ, ಅಂಗದ ಕಂಕಣಾದಿಭಿ, ಅಂಗದ ಅಂದರೆ ಈ ಬಾಹುಗಳಿಗೆ ನಂತರ ಮತ್ತು ಕೈಗಳಿಗೆ ಕಂಕಣ ಎಲ್ಲ ಹಾಕ್ಕೊಂಡಿದ್ದಾನೆ, ಅದರಿಂದ ಹೊಳಿತಾ ಇದ್ದಾನೆ. ಅಲ್ಲಿ ಹೇಳ್ತಾರೆ ಅವರ ಮೈ ಮೇಲಿರತಕ್ಕಂಥ ಎಲ್ಲವೂ ಅವನ ರೂಪಗಳು, ಹಾಗೆ ವಿಶೇಷವಾಗಿರತಕ್ಕಂಥ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಅಂಥ ಹೊಳಿತಾ ಇರುವ ದೇವರನ್ನ ವಸುದೇವ ನೋಡಿದ ಅಂದ್ರು. ಅಲ್ಲ ಅಲ್ರಿ, ಕಣ್ಣಿಗೆ ಕಾಣಿಸಿ ನೋಡ್ತಾರಲ್ಲ ಅಂದ್ರೆ, ಅಲ್ಲ ನೋಡ್ರಿ, ಐಕ್ಷತ ಅಂಬೋದರಲ್ಲಿ ಬಹಳ ಅರ್ಥ ಕೂತಿದೆ. ಇವ ಎಲ್ಲರಿಗೂ ಕಾಣಿಸೋನಲ್ಲ, ಯಾರಿಗೂ ಕಾಣಿಸೋನಲ್ಲ, ಅಂಥ ಸ್ವಾಮಿ ಕಾಣಿಸಿದ, ಅದಕ್ಕೆ ವಸುದೇವ ನೋಡಿದ. ನೋಡಿದ ಅಂದ್ರೆ ಎದುರಿಗೆ ಕಾಣತಾ ಇದ್ದಾನೆ ಭಗವಂತ. ನಮಗೂ ಅಲ್ಲ, ಎದುರಿಗಿದ್ರೆ ಕಾಣಿಸ್ತಾನಲ್ವಾ ಅಂತ ಹೇಳ್ತೀರಾ, ನಮಗೂ ಎದುರಿಗೆ ಎಲ್ಲ ಕಡೆ ಇದ್ದಾನೆ, ಎಲ್ಲಿ ಕಾಣಿಸ್ತಾ ಇದ್ದಾನೆ? ನಮಗೆ ಕಾಣಿಸ್ತಾ ಇಲ್ಲ. ಅವನು ಕಾಣಿಸಬೇಕು ಅಂದುಕೊಂಡ್ರೆ ಕಾಣಿಸ್ತಾನೆ, ಇರದ್ರಿಲ್ಲ. ಆದ ಕಾರಣ ವಿರೋಚಮಾನಂ ವಸುದೇವ ಇಕ್ಷತ, ವಸುದೇವ ನೋಡ್ತಾ ಇದ್ದಾನೆ. ನಂತರ ಸ ವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕ ದುಂದುಭಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶತ್ ಮುದಾ ದ್ವಿಜೇಭ್ಯೋ ಯುತಮಪ್ಲುತೋ ಗವಾಂ. ಹೌದಾ, ಹೌದಾ, ಒಳ್ಳೆಯದಾಗ. ಬನ್ನಿ ಬನ್ನಿ, ದೇವರೊಳ್ಳೆ ಮಾಡಿ, ಎಲ್ಲ ಚೆನ್ನಾಗಿದ್ದಾರಲ್ಲ. ಹೌದೇನು, ಹೌದಾ, ಹೌದಾ, ಹೌದಾ,
ಸಾವಿರ ಜನ ಕೊಡ್ತಾರೆ.
ಅಪ್ಪ ಭಾಳ
ಜನ, 8 ಜನ ಆಯ್ತು.
ಹೌದೌದು, ಬಹಳ ದೊಡ್ಡ ದೊಡ್ಡ ಕೆಲಸ, ದೊಡ್ಡ ಕೆಲಸ ಮಾಡ್ತಾ ಇದ್ರಿ. ದೇವ್ರು ಒಳ್ಳೇದು ಮಾಡ್ಲಿ. ಹಾಗೆ ಅದು ಆನ್ಲೈನ್ ಅಲ್ಲಿ ಪ್ರವಚನ ಆಗ್ತಾ ಇತ್ತು, ಏನಿಲ್ಲ, ಒಳ್ಳೇದಾಗ್ತದೆ. ದೇವರನ್ನ ನೋಡ್ತಾನೆ ಇದ್ದಾನೆ. ಆ ನೋಡುವಾಗ ಆ ನೋಟದಲ್ಲಿ ಆಶ್ಚರ್ಯ ಇದೆ. ಸವಿಸ್ಮಯೋತ್ಫುಲ್ಲ ವಿಲೋಚನ, ಆಶ್ಚರ್ಯಪಟ್ಟು ದೇವರು ನೋಡ್ತಾ ಇದ್ದಾರಂತೆ. ಯಾಕಾಗ ನೋಡ್ದ ಅಂದ್ರೆ, ಆತ ಹುಟ್ಟಿದಾಗ್ಲಿಂದ ನೋಡ್ಲಿಲ್ಲ, ಹುಟ್ಟಿದಾಗ್ಲಿಂದ ಕೂಡ ಸ್ವಾಮಿನ ಹೊರಗೆ ನೋಡ್ಲಿಲ್ಲ, ಇವಾಗ ನೋಡ್ತಾ ಇದ್ದಾನೆ ಎಂದು ದೇವರನ್ನ ಕಾಣದವರು ನೋಡಿದರೆ ಹೇಗಿರುತ್ತೆ? ಶುಕಾದಿ ಮಹರ್ಷಿಗಳಿಗೆ, ತಪಸ್ಸು ಮಾಡುವವರಿಗೆ ಹೃದಯದಲ್ಲಿ ಮಿಂಚಿನಂತೆ ಹೊಳೆದು ನಂತರ ದೃಶ್ಯನಾಗಿ ಹೋಗ್ತಾನೆ. ಆಯಾ ದೇವತೆಗಳ ಕಕ್ಷಾನುಸಾರವಾಗಿ ಚೂರು ಚೂರು ಕಾಲ ದರ್ಶನ ಕೊಡತಾನಂತೆ. ಇವರು ದೇವತೆಗಳೇ, ಭೂಮಿಯಲ್ಲಿ ಹುಟ್ಟಿದ್ದಾರೆ, ಭೂಮಿಯಲ್ಲಿ ಹುಟ್ಟಿದ್ದಾರೆ, ಪರಮ ಭಕ್ತರಾಗಿದ್ದಾರೆ, ಅವರಿಗೆ ದೇವ ದರ್ಶನ ಕೊಡ್ತಾ ಇದ್ದಾನೆ. ಆತನಿಗೆ ಗೊತ್ತು, ಇವ ಸುಲಭ ಸಿಗಲ್ಲ, ಪರಮ ಭಕ್ತರು ಹರಿಭಕ್ತರು ಇವರೆಲ್ಲ, ಇವನು ಸಿಗಲ್ಲ, ಎಲ್ಲೂ ಕಾಣಲ್ಲ ಇವ. ಅವನು ಕಾಣಬೇಕಂದುಕೊಂಡ್ರೇನೆ ಕಾಣುತ್ತಾನೆ, ಇಲ್ಲದಿದ್ರೆ ಇಲ್ಲ ಅಂತ ವೇದ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿಕೊಂಡು ಬಂದವರೆಲ್ಲ, ಹಿಂದೆ ಜನ್ಮಗಳಲ್ಲಿ ನೋಡಿದವರು, ದೇವರನ್ನ ಕಂಡವರು ಇವರೆಲ್ಲ, ಅದಿತಿ ಕಶ್ಯಪರೇ ಎಲ್ಲ ಬಂದಿತ್ತು, ದೇವರನ್ನ ಕಂಡವರೇ ಬಂದಿದ್ದಾರೆ. ಆದರೆ ಈ ಜನ್ಮದಲ್ಲಿ ನೋಡ್ತಾ ಇದ್ದಾರೆ, ವಿಸ್ಮಯ, ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಕಡೆ ವ್ಯಾಪ್ತ ಇವ, ಎಲ್ಲ ಕಡೆ ಇರ್ತಾನೆ, ಕಾಣಿಸಲ್ಲ, ಈಗ ಕಾಣಿಸ್ತಾ ಇದ್ದಾನೆ. ಸ ವಿಸ್ಮಯ ಉತ್ಫುಲ್ಲ ಲೋಚನ, ನೋಡ್ತಾ ಇದ್ದಾರೆ ಆ ನೋಟದಲ್ಲಿ ಆಶ್ಚರ್ಯ, ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ದಾನೆ. ಉತ್ಫುಲ್ಲ ಲೋಚನ, ಅದಕ್ಕೆ ಉತ್ಫುಲ್ಲ ವಿಲೋಚನ, ವಿಶೇಷವಾದ ವಿ ಅಂದ್ರೆ ಭಗವಂತ, ಭಗವತ್ ಸಂಬಂಧಿ ಲೋಚನ. ಈ ಮಾಮೂಲು ಚರ್ಮಚಕ್ಷುವಿಗೆ ಭಗವಂತ ಕಾಣಿಸೋದಲ್ಲ, ಅಲ್ಲಿ ವಿಶೇಷ ದೃಷ್ಟಿಯನ್ನ ಕೊಟ್ಟ, ವಿಲೋಚನ, ವಿಶೇಷ ನೋಟ ಬಂದಿದೆ ಆತನಿಗೆ, ಅದಕ್ಕೆ ದೇವರನ್ನು ನೋಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಸ ವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಹರಿಂ. ಹರಿ ಅಂದ್ರೆ ಯಾರು ಅಂದ್ರೆ, ಹೃದಯದಲ್ಲಿರ್ತಕ್ಕಂತಹ ಬಿಂಬಮೂರ್ತಿಯೇ ಹರಿ. ಅವನನ್ನೇ ನೋಡ್ತಾ ಇದ್ದಾನೆ, ಎದುರಿಗೆ ಹೇಗಿದ್ದಾನೆ ಇವ, ಮಗನಾಗಿ ಬಂದಿದ್ದಾನೆ, ಮಗನಂತೆ ಬಂದಿದ್ದಾನೆ. ಸುತಂ, ಎರಡು ಶಬ್ದ ಹಾಕ್ತಾರೆ, ಹರಿಂ ಸುತಂ. ವಿಲೋಕ್ಯ ಆ ದೇವರನ್ನು ನೋಡಿ, ಆನಕ ದುಂದುಭಿಸ್ತದ, ಅವಾಗ ನೋಡಿದಂತೆ, ಯಪ್ಪ ಸಾಮಾನ್ಯ ಮಕ್ಕಳು ಹುಟ್ಟಿದ್ರೆ ಆನಂದ ಸಂಭ್ರಮ, ಇವನು ಬಂದಿದ್ದಾನೆ, ಎಂಥ ಆನಂದ ಇರಬೇಕು. ಅವಾಗೆ ಕೃಷ್ಣಾವತಾರೋತ್ಸವ ಸಂಭ್ರಮೋ, ವಿಶೇಷ ಕೃಷ್ಣ ಹುಟ್ಟಿದ ಅಂತ, ಭಗವಂತ ಬಂದ ಅಂಥೇಳಿ, ಹುಟ್ಟಿಲ್ಲದವ ಹುಟ್ಟಿದಂತೆ ನಿಂತಿದ್ದಾನೆ ಸಂಭ್ರಮದಿಂದ. ಅಸ್ಪೃಶನ್ಮುದ, ಸ್ನಾನ ಮಾಡ್ತಾ ಇದ್ದಾರಂತೆ ಮಕ್ಕಳು ಹುಟ್ಟಿದ ಕೂಡಲೇ. ತಂದೆ ಆ ಮಾತು ಕೇಳಿದ ಕೂಡಲೇ ಸಚೇಲ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡಿ ಮುದಾ ದ್ವಿಜೇಭ್ಯೋ ಅಯುತ ಮಾಪ್ಲುತೋ ಗವಾಂ, ವಿಶೇಷವಾಗಿ ಏನು ಮಾಡಿದ್ರು ಅಂದರೆ, ಬ್ರಾಹ್ಮಣರಿಗೆ 10,000 ಆಕಳು ದಾನ ಮಾಡಿದರಂತೆ. ಅಯುತಂ ಗವಾಂ ಅಯುತಂ, ಸ್ವಲ್ಪ ಆಲೋಚನೆ ಮಾಡ್ರಿ ಅಂದರು. ಯಾಕೆ, ಹೇಳೋರು ಹೇಳ್ಬಿಡ್ಬೋದು, ಏ ಸ್ನಾನ ಮಾಡಿದ್ರು, ಮಾಡಿದ ಕೂಡಲೇ ವಿಶೇಷವಾಗಿರ್ತಕ್ಕಂಥ 10,000 ಆಕಳು ದಾನ ಕೊಟ್ಟರು, ಬ್ರಾಹ್ಮಣರಿಗೆಲ್ಲ ಕೊಟ್ಬಿಟ್ರು, ಇದ್ದದ್ದೆಲ್ಲಿ, ಸೆರೆಮನೆಯಲ್ಲಿ ಹೇಗಿತ್ತು, ಸುತ್ತೂರು ದೈತ್ಯರೆಲ್ಲ ಕಾದುಕೊಂಡಿದ್ದಾರೆ, ಈ ಕೂಸಿನ ಶಬ್ದ ಕೇಳಿಸಿದ ಕೂಡಲೇ ನಮಗೆ ಓಡ್ಕೊಂಬಂದು ಹೇಳಬೇಕು ಅಂತ ಕಂಸ ಹೇಳಿದ್ದಾನೆ. ಅವರು ಏನು ಬಾಗಿಲು ಕಿವಿ ಇಟ್ಕೊಂಡು ಕೂತಿದ್ದಾರೆ, ಎಲ್ಲ ನಿದ್ದೆ ಕೆಟ್ಟು ಕೂತಿದ್ದಾರೆ ಎಲ್ಲ ಪ್ರಾರಬ್ಧಗಳು ಅಂತಹದ್ದು. ಅಲ್ಲಿ ಆ ಸೆರೆಮನೆಯಲ್ಲಿ ಇಬ್ಬರೇ ಇರೋದು, ಇವರು ಸುತ್ತು ದೈತ್ಯರು, ಮತ್ತೆ ಕೂಸು ಹುಟ್ಟಿದಾಗ ಈ ಬ್ರಾಹ್ಮಣರು ಯಾರ್ರೀ ಕರ್ಕೊಂಬಂದ್ರು? ಇನ್ನ ನೀವು ಆ ಸೆರೆಮನೆ ನೋಡಿದಿರಾ? ಮಥುರಾಕ್ ಹೋಗಿದ್ದೀರಾ? ಸೆರೆಮನೆ ಸೆರೆಮನೆಯೇ, ಹೆಚ್ಚು ಜನ ಹೋಗ್ಲಿಕ್ಕಿಲ್ಲ. ಅಲ್ಲಿ ಬಹಳ ಸಣ್ಣದದು, ಇಬ್ಬರಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ, ಸ್ವಲ್ಪ ಆಚೀಚೆ ಓಡಾಡ್ಬೋದು. ಅಂಥದ್ರಲ್ಲಿ 10,000 ಆಕಳು ಎಲ್ಲಿ ಹಿಡಿಯುತ್ತರಿ? ಎಲ್ಲಿಂದ ಬರಬೇಕು? ಆ ರಾತ್ರಿ ಹೊತ್ತು ಯಾರು ತಂದರು ಆಕಳನ್ನೆಲ್ಲ? ಯಾರು ಕರ್ಕೊಂಡು ಬಂದರು? ನೀವು ಹೇಳೋದಕ್ಕೂ ನಾವು ಕೇಳೋದಕ್ಕೂ ಒಂದು ಸಂಬಂಧ ಇರಬೇಕಲ್ಲ. ಅದಕ್ಕೆ ಇಲ್ಲಿಲ್ಲ, 10,000 ಆಕಳು ಸಂಕಲ್ಪ ಮಾಡಿಕೊಂಡ ಆತ ಹೇಳ್ತಾರೆ. ಅಲ್ಲ, ವಿಶೇಷವಾಗಿ 10,000 ಆಕಳು ಕೊಟ್ಟ ಅಂತಿದೆಯಲ್ವಾ? ಹೇಗ್ ಕೊಟ್ಟ? ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮೊಳಗೆ ದೇವತೆಗಳಿದ್ದಾರೆ, ನಮ್ಮೊಳಗೆ ಬ್ರಾಹ್ಮಣರಿದ್ದಾರೆ, ನಮ್ಮೊಳಗೆ ಆಕಳಿವೆ, ಎಲ್ಲ ಈ ಶರೀರದೊಳಗೆ ಇದೆ. ಜ್ಞಾನಿಗಳಿಗೆ ಎಲ್ಲವೂ ಸಿದ್ಧ. ಗೋದಾನ ಮಾಡಬೇಕಾದರೆ ಹೊರಗೆ ಆಕಳೇ ಬೇಕಾಗಿಲ್ಲ. ಮಾಡಬೇಕು ಹೌದು, ಮನಸ್ಸಿನಲ್ಲೇ ಗೋದಾನ ಮಾಡಬಹುದು, ಮನಸ್ಸಿನಲ್ಲೇ ಬ್ರಾಹ್ಮಣರಿದ್ದಾರೆ. ಆ ಥರ ಮಾಡಿದಾಗಲೂ ಅದು ಫಲಕಾರಿ ಆಗುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲ ರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸು ಮನು ಸದ್ಗುಣವ ಕದ್ದವ ರಘವ ಕದಿಯುವ ನನಗನೆಂದೆನಿಸಿ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ 10,000 ಆಕಳನ್ನು ದಾನ ಮಾಡ್ತಾ ಇದ್ದಾರಂತೆ. ಮನಸ್ಸಿನಲ್ಲೇ ದಾನ ಎಲ್ಲ ಆಗೋಗ್ಬಿಡ್ತಾ ಇದೆ, ದೇವತೆಗಳು ಒಳಗೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಥೈನಮಸ್ತೌತ್ ಅವಧಾರ್ಯ ಪೂರುಷಂ ಪರಂನತ ಅಂಗಕೃತಧಿಕೃತಾಂಜಲಿ ಸ್ವರೋಜಿಷಾ ಭಾರತ ಸೂತಿಕಾಗ್ರಹಂ ವಿರೋಚಯಂತಂ ಗತಭಿಃ ಪದಾ ಪ್ರಭಾವವಿತ್. ಆ ಭಗವಂತನ ಅಸ್ತೌತ್ ಅವಧಾರ್ಯ ಪುರುಷಂ, ಒಳಗೆ ಇದ್ದಾನೆ ಪುರುಷ. ಪುರುಷ ಅಂದರೆ ಯಾರು ಅಂತ ಹೇಳ್ತಾ ಇದ್ದಾರೆ. ವಸ್ತು, ವಸ್ತು ಯಾರು ಅವನೇ ಪುರುಷ. ಯಾರು ವಸ್ತು ಅಂದರೆ, ಯಾರು ಸ್ವತಂತ್ರನೋ ಅವನೇ ವಸ್ತು, ಯಾರು ಅಸ್ವತಂತ್ರರೋ ಅವರೇ ಅವಸ್ತು. ವಸ್ತು ಪುರುಷ ಅವನನ್ನು ನೋಡಿ ಸ್ವಾಮಿ ಅಂತ ತಿಳ್ಕೊಂಡು ನತಾಂಗ ಶಿರ ಬಾಗಿದ್ದಾನೆ. ಕೃತ ಧೀಹಿ ದೇವರಲ್ಲೇ ಬುದ್ಧಿ ಇಟ್ಟಿದ್ದಾನೆ. ನಮಗೆ ತಿರುಪತಿ ಶ್ರೀನಿವಾಸನ ಹತ್ರ ಒಂದು ವೇಳೆ ಗಂಟೆ ನಿಲ್ಲಿಸಿದ್ರೆ ನಮ್ಮ ಬುದ್ಧಿ ಎಲ್ಲೆಲ್ಲಿಗೂ ಓಡ್ತಾ ಇರುತ್ತೆ, ಅವನ ಮೇಲೆ ಇರಲ್ಲ. ಕೃತ ಧೀಹಿ ಕೃತಾಂಜಲಿಹಿ ತಲೆ ಬಾಗಿದ್ದಾನೆ, ಕೈ ಜೋಡಿಸಿದ್ದಾನೆ, ಮನಸ್ಸು ದೇವರ ಪಾದದಲ್ಲೇ ಇದೆ, ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಹೇಗಿದ್ದಾನ ದೇವ ಹೇಳ್ತಾರೆ, ಸ್ವರೋಚಿಷ ಸೂತಿಕಾಗ್ರಹಂ ವಿರೋಚಯಂತಂ. ತನ್ನ ವಿಶೇಷವಾಗಿರತಕ್ಕಂಥ ಕಾಂತಿಯಿಂದ ಆ ಏನು ಕೋಣೆ ಹಡೆಯುವಂಥ ಆ ಕೋಣೆ ವಿಶೇಷವಾಗಿ ಅಂಥ ಇದಿಲ್ಲ, ಯಾವುದೂ ವಿಶೇಷವಾಗಿರ್ತಕ್ಕಂಥ ಬೆಳಕಿಲ್ಲ, ಅದ್ಭುತವಾಗಿ ಬೆಳಗ್ತಾ ಇದೆ. ಈ ಕೋಣೆಯನ್ನು ಬೆಳಗ್ತಾ ಇದ್ದಾನೆ ತನ್ನ ಕಾಂತಿಯಿಂದ. ಹಾಂ, ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭಾವವಿತ್, ದೇವರ ಪ್ರಭಾವ ಚೆನ್ನಾಗಿ ಗೊತ್ತಿದ್ದವರಾದ್ದರಿಂದ ಗತಭೀಹಿ ಅಸ್ತೌತ್, ಭಯ ಇಲ್ಲದೆ ಸ್ತೋತ್ರ ಮಾಡಿದರಂತೆ. ಅಲ್ಲ, ತಾನು ಕೂಸು ಹುಟ್ಟಿದ್ದು ಸೈಲೆಂಟಾಗಿ ಹುಟ್ಟಿದೆ, ಇವರು ಗಟ್ಟಿಯಾಗಿ ಸ್ತೋತ್ರ ಮಾಡಿದರೆ ದೈತ್ಯರೆಲ್ಲ ಓಡ್ಕೊಂಬರ್ತಾರೆ, ಅಲ್ಲಿ ಕಂಸ ಬಂದುಬಿಡ್ತಾನೆ, ಮಗುವನ್ನು ಕೊಂದು ಬಿಡ್ತಾನೆ, ಯಪ್ಪ ಏನು ಮಾಡೋಣ ಇಲ್ಲಂತೆ. ಯಾಕೆ? ಅವನಿದ್ದಾನೆ. ಅವನಿದ್ದಾನೆ, ಸ್ತೋತ್ರ ಮಾಡಿಸೋದವನೇ, ಯಾರಿಗೂ ಕೇಳಿಸದಂತೆ ಮಾಡಿಬಿಡ್ತಾನೆ, ಯಾರಿಗೂ ಕೇಳದಂತೆ ಮಾಡಿಬಿಡ್ತಾನೆ. ಎಷ್ಟು ಗಟ್ಟಿಯಾಗಿ ಹೇಳಿದ್ರು ಯಾರಿಗೂ ಕೇಳಲ್ಲ, ಎಷ್ಟು ಮೆಲ್ಲಕ್ಕೆ ಹೇಳಿದ್ರು ಕೇಳುವಂತೆ ಮಾಡ್ತಾನೆ. ಯಪ್ಪೋ, ಇವನು ಏನು ಬೇಕಾದರೂ ಮಾಡ್ತಾನೆ. ಪ್ರಭಾವವಿತ್. ಅಷ್ಟೇ ಅಲ್ಲ, ಇನ್ನೊಂದು, ಕಂಸನಿಗೆ ಹೆದರಬೇಕಾಗಿಲ್ಲ, ಮಹಾಸ್ವಾಮಿ ನಿಂತಿದ್ದಾನೆ ಅಂತ ಭಯ ಹೋಯಿತ ಆತನಿಗೆ. ಅಲ್ಲಿ ನೋಡಿ, ಗತಭೀಹಿ ಪ್ರಭಾವವಿತ್ತು ಅಂತ ಎರಡು ಶಬ್ದಗಳಾಗ್ತಾ ಇದ್ದಾರೆ. ಭಯ ಹೋಯಿತು ಯಾಕೆ? ಅವನ ಪ್ರಭಾವ, ಅವನ ವಿಶೇಷ ಶಕ್ತಿ, ಅದರ ಪರಿಚಯ ತಲೆಗೆ ಬರ್ತಾ ಇದೆ, ಚಿಂತನೆ ಬರ್ತಾ ಇದೆ. ಅದಕ್ಕೆ ಒಳ್ಳೆ ಭಯವಿಲ್ಲದೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನಮಗೂ ಭಯ ತುಂಬಿದೆ, ಎಲ್ಲ ಭಯ ತುಂಬಿದೆ ಅಂಥ ಸ್ಥಿತಿಯಲ್ಲಿ ನಮ್ಮೊಳಗೇ ಇದ್ದ ಭಗವಂತ, ಅವನ ಪ್ರಭಾವ ನಮಗೆ ಗೊತ್ತಾದರೆ ನಾವು ಗತಭೀ ಭಯ ಇಲ್ಲದವರಾಗ್ತೇವೆ. ಅದನ್ನು ಹೇಳ್ತಾ ಇದ್ದಾರೆ. ದೇವರು ಇದ್ದಷ್ಟು ಮಾತ್ರಕ್ಕೆ ನಮ್ಮ ಭಯ ಹೋಗಲ್ಲ. ದೇವರ ಕುರಿತು ನಮ್ಮ ತಲೆಯಲ್ಲಿ ತಿಳುವಳಿಕೆ ಬಂದರೆ ಆವಾಗ ನಮಗೆ ವಿಶೇಷವಾಗಿ ಭಯ ಹೋಗುತ್ತೆ. ಹೇಗೆ? ತಾಯಿ ಪಕ್ಕದಲ್ಲಿದ್ದಾಳೆ, ಮಗು ನೋಡುತ್ತಾ ಇದೆ, ಭಯ ಇಲ್ಲ. ಅದೇ ತಾಯಿ ಮಗುವಿಗೆ ಕಾಣದೆ ಹಿಂದೆ ಇದ್ದರೆ, ತಾಯಿ ಇದ್ದರೂ ತಾಯಿ ಇದ್ದಾಳೆ ಎಂಬುದು ಮಗುವಿನ ತಲೆಯಲ್ಲಿ ಬರ್ತಾ ಇಲ್ಲ, ಅದಕ್ಕೆ ಅಳ್ಲಿಕ್ಕೆ ಶುರು ಮಾಡುತ್ತೆ ಮಗು. ತಾಯಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡೇ ತಾಯಿ ಇಲ್ಲ ಅಂತ ಹೇಳ್ತಾ ಇರುತ್ತೆ. ನಾವು ಅಷ್ಟೇ, ದೇವರು ನಮ್ಮ ಸುತ್ತೇ ಇದ್ರು, ಅವನು ನಮ್ಮ ಜೊತೆಗೇ ಇದ್ದಾನೆ. ಅವನ ಶಕ್ತಿಯ ಪರಿಚಯ ನಮ್ಮ ಮನಮುಟ್ಟಿ ಬಾರದಿದ್ದರೆ ನಾವು ಅಳ್ತಾನೆ ಇರ್ತೀವಿ. ಅದಕ್ಕೆ ಇವಾಗ ಆಗಬೇಕಾಗಿದ್ದೇನಾಗಿದೆ, ನಮ್ಮ ಸುತ್ತೂ ಇರುವ ಸ್ವಾಮಿಯ ಪರಿಚಯ ನಮ್ಮ ಮನಸ್ಸಿಗೆ ಆಗಬೇಕಾಗಿದೆ. ಇದೇ ಸಾಧನೆ. ಅಂದರೆ ಸಾಧನೆ ಅಂದರೆ ಏನು ಎದ್ದು ಬಿದ್ದು ಆ ಪಾತ್ರೆ ಈ ಪಾತ್ರೆ ಅದು ಇದು ಗಡಿಬಿಡಿ ಮಾಡಿ ಮನೆಯಾಗೆಲ್ಲ ಜಾಗಂಟಿ ಬಾರಿಸಿ ಬಾಮ್ ಬಾಮ್ ಅಂತ. ಹೌದು, ಆದರೆ ಮುಖ್ಯ ಯಾವುದು? ಅವನೊಬ್ಬ ನನ್ನ ಸುತ್ತು ಇದ್ದಾನೆ ಎಂಬ ಫೀಲಿಂಗ್. ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್ ಅರೌಂಡ್ ಅಸ್. ಅವನು ನಮ್ಮ ಸುತ್ತ ಇದ್ದಾನೆ ಎಂಬ ಭಾವನೆ ನಮಗೆ ಬರಬೇಕು. ಅದು ಬರುವುದೇ, ಅದು ದೃಢವಾಗಿ ಬರ್ತಾ ಬರ್ತಾ ಜಾಸ್ತಿ ಆಗೋದೇ ಸಾಧನೆ. ಅದು ಬಿಟ್ಟರೆ ಇನ್ನೊಂದಲ್ಲ. ಜಡ್ಡಾಗಿ ಸುಮ್ಮನೆ ಏನು ಹೀಗೇ ಮಾಡಬೇಕು ಅಂತ ಹೋಗ್ತಾ ಇಲ್ಲ ಅಂದಿಲ್ಲ. ಆಚಾರ ವ್ಯವಹಾರ ಇರಬೇಕು, ಕಠಿಣವಾಗಿ ಮಾಡಬೇಕು, ಹೀಗೇ ಮಾಡಬೇಕು. ಆದರೆ ಅದರ ಗುರಿ ಇದಾಗಿರಬೇಕು. ಇದೇ ಸಿಕ್ಕಿಲ್ಲ, ದೇವರ ಒಂದು ಅಸ್ತಿತ್ವದ ಎಚ್ಚರವೇ ಬರಲಿಲ್ಲ. ಇದೆಲ್ಲ ಕಟ್ಕೊಂಡು ಏನು ಮಾಡ್ತೀರಾ ಅಂತ ಭಾಗವತ ಕೇಳುತ್ತೆ, ಶ್ರೀನಿವಾಸಾಚಾರ್ಯ ಕೇಳೋದಲ್ಲ. ಶಮಯೇವ ಹಿ ಕೇವಲಂ, ಬರೇ ಒಣ ಶಮ ಆಗುತ್ತಪ್ಪ. ನಾನು ಈ ಥರ ಎಲ್ಲ ಕಡೆ ಹೇಳಿದಾಗ ಅಯ್ಯೋ ಆಚಾರ ಪಾಪ ಈ ಆಚಾರ ವ್ಯವಹಾರ ಅಂದ್ರೆ ಪಾಪ ಅಷ್ಟಿಲ್ಲ ಅಂತ ಅಂದ್ಕೋಬೇಡಿ. ನಾವು ಆಚಾರ ವ್ಯವಹಾರ ಮಾಡ್ತೀವಿ, ಆದರೆ ಅದರ ಗುರಿ ಏನಿದೆ ಅದು ಪಡ್ಕೊಂಡಾಗ ಅದು ಸಾರ್ಥಕ ಅಂಬುದು ಮಾತಿನ ತಾತ್ಪರ್ಯ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತು ವಿಸ್ತಾರವಾಗಿ ನೋಡೋಣ. ನಾಳೆ ಸರಿಯಾಗಿ ಹತ್ತಕ್ಕೆ ಸೇರೋಣ. ಹತ್ತಕ್ಕೆ ಸರಿ ಹೋಗುತ್ತೆ, ಹತ್ತಕ್ಕೆ ಸೇರೋಣ.